Δεν θα κοπούμε άλλο από τον ஸ்ரீகுருப்போ நம ஹரிஹி ஓம் ஹயக்ரீவம் சிதானந்த விக்ரஹம் சதனுக்ரஹம் விஷக்ரீவச்சிதம் ஷாபான் மணிக்ரீவ விமோசனம் ஸ்வநாம க்ரஹணாதேவ நிரஸ்த க்ரஹ விக்ரஹம் பிருந்தாவனகதம் வந்தே ப்ரஹ்மருத்ரேந்திர வந்திதம் ஸ்வாந்த ஸ்தானந்த ஷய்யாய பூர்ண ஜான ரசாரணசே துங்க வக்தரங்காய மத்வதுக்தாப்தயே நம குருமகில குணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராட்சிதானந்த லீலாகோபால பாலிதான் வித்யாபயோநிதீன் வந்தே ப்ரஹ்ம வித்யா குருன் நம ப்ரஹ்மச்சரிய ஹரிப்ரீதி சுவித்யாவாதசாரிணஹ இஷ்டதாம் கஷ்டஹர்த்ருன்னஹ வித்யாமான்யான் முனின் நம வாதிராஜ பதத்வந்த வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே சத்யம் சத்யம் புனசத்யம் விஷ்ணுதீர்த்த பிரசாததஹ சர்வே காமா பவந்தே வாஷபதோ பிம்பசந்நிதோ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம் ஸ்ரீகுருப்யோ நம ஹரிஹ ஓம். இவத்து மகாபர்வகால ராகவேந்த குரு சார்வபௌமர் ತಾವು ಸಶರೀರವಾಗಿರುವಾಗ ಏನೆಲ್ಲ ಅನುಗ್ರಹ ಮಾಡಬೇಕು ಅದನ್ನು ಪೂರ್ಣವಾಗಿ ಸಜ್ಜನರಿಗೆ ಕೊಟ್ಟು ಸಜ್ಜನರಾದವರು ಇನ್ನ ತಮ್ಮಂಥ ಜ್ಞಾನಿಗಳ ಅಥವಾ ತಮ್ಮದೇ ಆದ ಒಂದು ಅಪೇಕ್ಷೆ ಅಂದರೆ ರಾಘವೇಂದ್ರ ಸ್ವಾಮಿಗಳು ಇನ್ನೊಮ್ಮೆ ಬರಲಿ, ಅವರಿದ್ದರೆ ಇನ್ನೂ ಚೆನ್ನಾಗಿರುತ್ತೆ, ನಮ್ಮನ್ನು ಬಿಟ್ಟು ಹೋದರಲ್ಲ ಅಂತ ಅವರು ದುಃಖ ಪಡ್ತಾ ಇದ್ದರೆ, ಅವರೆಲ್ಲರಿಗಾಗಿ ಭೌತಿಕ ಶರೀರ ತೊರೆದಿದ್ದರೂ ಕೂಡ ವೃಂದಾವನದಲ್ಲಿ ಅದ್ಯಾಪಿ ವಿಶೇಷವಾಗಿರತಕ್ಕಂತಹ ಸಂಧಾನವನ್ನಿಟ್ಟು ಎಲ್ಲರಿಗೆ ಜ್ಞಾನ ಭಕ್ತಿ ವೈರಾಗ್ಯ ಬದುಕಲಿಕ್ಕೆ ಬೇಕಾದ ಸಾತ್ವಿಕ ಸಂಪತ್ತು ಎಲ್ಲವನ್ನ ಪರಮಾನುಗ್ರಹ ಮಾಡುತ್ತಾ ಇದ್ದಾರೆ. ಅಂಥ ಮಹಾನುಭಾವರ ಆರಾಧನಾ ದಿವಸ ಇವತ್ತು. ನನ್ನ ಎರಡು ವಾಕ್ಕುಸುಮಗಳನ್ನು ಅವರಂತರ್ಗತ ವಾದಿರಾಜ ವರದ ಮಧ್ವವರದ ಶ್ರೀ ರಾಮಚಂದ್ರನ ಪಾದಾರವಿಂದಕ್ಕೆ ಅರ್ಪಣೆ ಮಾಡಬೇಕು ಅಂತ ನಾನು ಚಿಂತನೆ ಮಾಡ್ತಾ ಇದ್ದೇನೆ. ರಾಯರ ಕುರಿತು ಸ್ವಲ್ಪ ನೋಡೋಣ. ಇವರ ಮೊದಲನೆಯ ಅವತಾರ ಪ್ರಹ್ಲಾದ ರಾಜರಾಗಿ ಬಂದರು. ಪ್ರಹ್ಲಾದ ರಾಜರಾಗಿ ಬಂದು ಹಿರಣ್ಯಕಶಿಪುವೆ ತೊಂದರೆ ಕೊಟ್ಟರೂ ಕೂಡ ಶ್ರೀಹರಿಯ ಚಿಂತನೆಯನ್ನ ಎಡಬಿಡದೆ ಮಾಡಿ ಜಗತ್ತಿಗೆ ತೋರಿಕೊಟ್ರು. ಸಾಂಸಾರಿಕ ತೊಂದರೆಗಳು ಎಷ್ಟೇ ಇದ್ದರೂ ದೇವರಿಂದ ದೂರ ಮಾಡುವ ಕಷ್ಟಗಳು ಎಷ್ಟೇ ಬಂದರೂ ನಾವು ಎಡಬಿಡದೆ ಭಗವಂತನ ಪಾದಾರವಿಂದವನ್ನ ಚಿಂತನೆ ಮಾಡಬೇಕು, ಅದೊಂದೇ ನಮ್ಮ ಜೀವನದ ಗುರಿ ಎಂಬ ಭಾಗವತದ ನುಡಿ ಏನಿದೆ ಆ ನುಡಿಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಾವು ಮಾಡಿ ಜಗತ್ತಿಗೆ ತೋರಿಕೊಟ್ರು. ಹೀಗೆ ಮಾಡಿದರೇನೆ ಸರಿ ಎಂದು ಪುಸ್ತಕ ನೋಡಿ ಹೇಳುವುದು ಒಂದಾದರೆ ಒಳಗಿದ್ದದ್ದನ್ನು ಮಾಡಿ ಹೇಳುವುದು ಎಂಬುದು ಬಹಳ ದೊಡ್ಡ ಕೆಲಸ. ಆ ಕೆಲಸವನ್ನು ಮಾಡಿದ್ದು ನಮ್ಮ ಗುರುರಾಜರು. ಮೂರು ಅವತಾರಗಳಲ್ಲೂ ಅದ್ಭುತವಾದ ರೀತಿಯಲ್ಲಿ ತಾವು ಭಗವಂತನ ಉಪಾಸನೆಯನ್ನು ಮಾಡಿ ದೇವರ ಮನಮೆಚ್ಚಿಸಿದರು. ಇಲ್ಲಿ ಸಾಮಾನ್ಯವಾಗಿ ನಾವೂ ಚಿಂತನಾದಿಗಳನ್ನು ಮಾಡಲಿಕ್ಕೆ ಹೊರಡುತ್ತೇವೆ, ಸಾಧನೆ ಮಾಡಲಿಕ್ಕೂ ಹೊರಡುತ್ತೇವೆ, ಆದರೆ ಮಧ್ಯದಲ್ಲಿ ಒಂದು ಹೆಗ್ಗಣ ಬಂದುಬಿಡುತ್ತೆ, ಅದು ಇನ್ನೊಬ್ಬರು ನೋಡಿ ಮೆಚ್ಚಿಕೊಳ್ಳಲಿ ಎಂಬ ಹೆಗ್ಗಣ. ಏನೇ ಸಾಧನೆ ಮಾಡುತ್ತಾ ಇದ್ರು, ಭಜನೆ ಮಾಡಿದ್ರು, ಹಾಡು ಹೇಳಿದ್ರು, ಒಂದು ಪಾರಾಯಣ ಮಾಡಿದ್ರು, ಏನು ಮಾಡಿದ್ರು, ಒಂದು ಕಾರ್ಯಕ್ರಮ ಮಾಡಿದ್ರು, ಇನ್ನೊಬ್ಬರು ಏನಂತಾರೆ, ಅವ್ರ ಮುಖದಲ್ಲಿ ನಮ್ಮ ಬಗ್ಗೆ ಏನು ಆಲೋಚನೆ ಇದೆ, ಇದರ ಕಡೆ ಗಮನ ಕೊಡ್ತಾ ಇರುತ್ತೆ. ಆದ್ದರಿಂದ ಈ ರೀತಿಯಾಗಿರ್ತಕ್ಕಂಥ ಒಂದು ನಮ್ಮ ಆಲೋಚನಾ ಸರಣಿ ಸರಿಯಲ್ಲ. ನಾವು ಏನು ಕಾರ್ಯಕ್ರಮ ಮಾಡಿದ್ರೂ ಕೂಡ ಭಗವಂತ ಮೆಚ್ಚಲಿ ಅಂತ ಮಾಡಬೇಕು. ಜನರು ನಮ್ಮ ಸಾಧನೆಯನ್ನು ಗಮನಿಸ್ತಾ ಇದ್ದಾರೆ ಅಂದರೆ ಅಲ್ಲಿರುವ ಭಗವಂತ ನಮ್ಮಲ್ಲಿರುವ ಸಾಧನೆಯನ್ನು ಅವರಿಗೆ ಸ್ಫೂರ್ತಿಯಾಗಿ ಕೊಟ್ಟು ಅವರಲ್ಲಿ ಸಾಧನೆ ಬೆಳೆಸ್ತಾ ಇದ್ದಾನೆ. ಅದು ಒಂದು ಸೇವಾ ಎಂಬ ಚಿಂತನಾ ಭಾವ ನಮ್ಮಲ್ಲಿ ಬರಬೇಕು. ಹಾಗ ಮಾಡಿದಾಗ ಮಾತ್ರ ನಮ್ಮ ಸಾಧನೆ ಸಾರ್ಥಕ ಆಗಲಿಕ್ಕೆ ಸಾಧ್ಯ. ಆ ರೀತಿಯಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರು ಪ್ರಹ್ಲಾದರಾಜರಾಗಿದ್ದಾಗ ಅವರ ಪರಿಚಯ ನಾರದರು ಮಾಡಿಕೊಡುತ್ತಾರೆ. ಹಿರಣ್ಯಕಶಿಪೋಃ ಪುತ್ರಃ ಚತ್ವಾರಃ ಪರಮದ್ಭುತಃ. ಹಿರಣ್ಯಕಶಿಪುವಿಗೆ ನಾಲ್ಕು ಜನ ಮಕ್ಕಳಯ್ಯ, ಅವರ ಹೆಸರೇನು ಅಂದರೆ ಪರಮದ್ಭುತಃ ಅಂದರು. ಅಂದರೆ ನಾವು ಕೂಡ ಯಾರಾದರೂ ನಮ್ಮ ಮನಸ್ಸಿನ ತುಂಬಾ ಮುದ್ರೆ ಹಾಕಿದರೆ ಒಳ್ಳೆ ಜನ, ಒಳ್ಳೆ ಗುಣಗಳಿವೆ ಎಂಬ ಭಾವನೆ ನಮ್ಮಲ್ಲಿದ್ದರೆ ಯಾರಾದರೂ ಕೇಳಿದಾಗ ಅವರ ಕುರಿತು, ಅವರು ಯಾರು ಅವರ ಕುರಿತು ಹೇಳ್ತೀರಾ, ಅಯ್ಯೋ ಏನು ಹೇಳಬೇಕ್ರಿ, ಅದ್ಭುತ, ಬಹಳ ಚೆನ್ನಾಗಿ ಮಾಡ್ತಾರೆ, ಹಾಗೆ ಹೀಗೆ ಹೇಳಿಕೊನೆಗೆ ಹೆಸರು ಹೇಳ್ತೇವೆ. ಹಾಗೆ ನಾರದರಂಥ ಮಹಾನುಭಾವರು ಮೈಮರೆತು ಹೇಳಿದ್ದು ಪರಮಾದ್ಭುತ, ಅದ್ಭುತರಯ್ಯ ಅಂದರು. ನಂತರ ಪ್ರಹ್ಲಾದ ಅಭೂತ್ ಮಹಾನ್ ತೇಷಾಂ ಗುಣೈಹಿ ಮಹದುಪಾಸಕ. ಅಲ್ಲಿ ಪ್ರಹ್ಲಾದರಾದರು ದೊಡ್ಡವರ ಚಿಕ್ಕವರ ಎಂಬ ಪ್ರಶ್ನೆ ಅಲ್ಲಿ ಎಲ್ಲೂ ಬರಲಿಲ್ಲ. ಅಂದರೆ ಮೊದಲು ಹುಟ್ಟಿದರಾ, ನಂತರ ಹುಟ್ಟಿದರಾ, ಹೇಗಾಯಿತು, ಏನು ಅದಲ್ಲ. ಅವರ ದೊಡ್ಡಸ್ತಿಗೆ ಅವರ ಗುಣದಿಂದ ಗೊತ್ತಾಯಿತು. ಏನದು, ಯಾವ ಗುಣ ಅಂದರೆ ದೇವರನ್ನ ದೊಡ್ಡದಾದ ರೀತಿ, ಮಹದುಪಾಸಕ, ಅನೇಕ ವಿಶೇಷ ಗುಣಗಳಿಂದ ದೇವರು ಉಪಾಸನೆ ಮಾಡುತ್ತಿದ್ರು, ಆ ಗುಣಗಳನ್ನು ವಿಶೇಷವಾಗಿ ಉಪಾಸನೆ ಮಾಡುತ್ತಿದ್ರು, ವಿಶೇಷ ಗುಣಗಳನ್ನ ವಿಶೇಷವಾದ ರೀತಿಯಲ್ಲಿ ಉಪಾಸನೆ ಮಾಡುವುದೇ ದೊಡ್ಡ ಗುಣ ಅವರಲ್ಲಿ, ಆ ಗುಣದಿಂದ ಅವರಿಗೆ ದೊಡ್ಡ ಸ್ಥಿತಿ ಇತ್ತು ಆ ಅಣ್ಣ ತಮ್ಮಂದರಲ್ಲಿ ಎಂಬ ಪರಿಚಯ ಮಾಡಿಕೊಡುತ್ತಾರೆ. ನಂತರ ಪಿಎಚ್ಡಿ ಓದಿದವರ ಕುರಿತು ಸರ್ಟಿಫಿಕೇಟ್ ಕೊಡಬೇಕಾದರೆ 10th ಕ್ಲಾಸ್ 10 ಸಲ ಫೇಲ್ ಆದವನು ಕೊಡ್ಲಿಕ್ಕಾಗುತ್ತೆ. ಹಾಗೆ ಪ್ರಹ್ಲಾದರಾಜರ ಕುರಿತು, ರಾಘವೇಂದ್ರ ಸ್ವಾಮಿಗಳ ಕುರಿತು, ಅವರು ದೊಡ್ಡವರು ಬಹಳ ಇದು ಹಾಗೆ ಅಂತ ಹೇಳಬೇಕಾದ್ರೆ ನನ್ನಂಥವರಾಗುತ್ತೋ, ನಾರದರೇ ಕೊಡಬೇಕು. ನಾರದರ ಪರಿಚಯ ಮಾಡಿಕೊಡ್ತಾರೆ ಭಾರತದಲ್ಲಿ. ಸಂದರ್ಭ, ಧರ್ಮರಾಜನ ಸಭಾ ನಡೀತಾ ಇದೆ, ಮಯಸಭಾ ನಿರ್ಮಾಣ ಆಗಿದೆ. ಕೃಷ್ಣ, ಪರಶುರಾಮ ದೇವರು, ವೇದವ್ಯಾಸರು ಮೊದಲಾದ ಸಕಲ ಋಷಿಗಳು ಕಿಕ್ಕಿರಿಸಿದ್ದಾರೆ, ಒಳಗೆ ತುಂಬಿ ಹೋಗಿದ್ದಾರೆ. ಸಕಲ ಋಷಿಗಳು ಬಂದಿದ್ದಾರೆ, ಸಕಲ ದೇವತೆಗಳು ಬಂದಿದ್ದಾರೆ, ಎಲ್ಲರೂ ಸೇರಿದ್ದಾರೆ ಆ ಸಭೆಯಲ್ಲಿ. ಇಂದ್ರ ಸಭೆಯಂತೆ ಹೊಳೆಯುತ್ತಾ ಇದೆ. ಮಧ್ಯದಲ್ಲಿ ಧರ್ಮರಾಜ, ಅಣ್ಣ ತಮ್ಮಂದರು ಚಾಮರಾದಿಗಳನ್ನು ಸೇವಾ ಮಾಡುತ್ತಾ ಇದ್ದಾರೆ. ಕಲ್ಮಷರಹಿತ ವಾತಾವರಣ, ಅದ್ಭುತವಾಗಿ ಭಗವಂತನ ಚಿಂತನೆಯಲ್ಲಿ ಸದಾ ರತರಾದ ಜ್ಞಾನಿಗಳ ಗುಂಪು ನೆರೆದಿದೆ. ಮಧ್ಯೆ ಸಾಸಿವೆ ಹಾಕಿದ್ರು, ಎಳ್ಳಲ್ಲ, ಎಳ್ಳು ಚೂರು ದೊಡ್ಡದು, ಸಾಸಿವೆ ಹಾಕಿದ್ರು ತೂರಲ್ಲ, ಅಷ್ಟು ಸೇರಿದ್ದಾರೆ. ಅಂತಹ ಕಾಲಕ್ಕೆ ಆಕಾಶ ಮಾರ್ಗದಿಂದ ಒಬ್ಬ ವ್ಯಕ್ತಿ ಆ ಸಭೆಯಲ್ಲಿ ಬಂದರು. ಆ ಸಭೆಯಲ್ಲಿ ಆ ವ್ಯಕ್ತಿ ಬಂದರು ಅಂತ ಹೇಳೋ ಕಾಲಕ್ಕೆ ವೇದವ್ಯಾಸರ ವರ್ಣನೆ ಬರುತ್ತೆ. ಎರಡು ಪುಟದಷ್ಟು ವರ್ಣನೆ ಮಾಡುತ್ತಾರೆ ಮಹಾನ್ ಭಾವರು ಎಂಥವರು ಅಂತ. ನಾಲ್ಕು ವೇದಗಳು ಯಾರಲ್ಲಿ ತಾಂಡವ ಆಡತಾ ಇದೆಯೋ, ವೇದಾರ್ಥ ಜ್ಞಾನ ಸದಾ ಯಾರ ತಲೆಯಲ್ಲಿ ಹೊಳಿತಾ ಇರುತ್ತೋ, ಯಾರ ನಾಳಿಗೆ ಸದಾ ಭಗವಂತನನ್ನೇ ಗಾನ ಮಾಡುತ್ತಾ ಇರುತ್ತೋ, ಯಾರ ಹೃದಯದಲ್ಲಿ ಭಗವಂತ ಕರೆದರೆ ದರ್ಶನ ಕೊಡತಾನೋ, ಯಾರು ಭಕ್ತರಿಗಾಗಿ ಸದಾ ಚಿಂತನೆ ಮಾಡುತ್ತಾ ಇಡೀ ಭೂಮಂಡಲದಲ್ಲಿ 14 ಲೋಕಗಳಲ್ಲಿರುವ ಹರಿಭಕ್ತರ ತೊಂದರೆಗಳನ್ನು ನೋಡಿ ಕರಗಿ ಅವರ ಹಿಂದೆ ಹಿಂದೆ ತಿರುಗಿ ಅವರ ಆ ತೊಂದರೆಗಳನ್ನು ಪರಿಹಾರ ಮಾಡುವುದಕ್ಕೆ ಹಗಲು ರಾತ್ರಿ ಅನೇಕ ರೂಪಗಳಿಂದ ಶ್ರಮ ಪಡ್ತಾ ಇರ್ತಾರೋ ಸಾಂಶರು ಮಹಾನುಭಾವರು ತುಂಬಾ. ಎಷ್ಟು ಅಂದ್ರೆ ಎರಡು ಪುಟದಷ್ಟು ವರ್ಣನೆ ಮಾಡುತ್ತಾರೆ ಮಾಡುತ್ತಾರೆ ಮಾಡುತ್ತಾರೆ. ಅವರು ಬಂದ್ರು ಸಭೆಯಲ್ಲಿ ಹೆಜ್ಜೆ ಇಟ್ಟ ಕೂಡಲೇ ಪರಶುರಾಮರು, ಕೃಷ್ಣ, ವೇದವ್ಯಾಸ ಇವರು ಬಿಟ್ಟು ಮಿಕ್ಕವರೆಲ್ಲ ದಿಗ್ ಅಂತ ಎದ್ದು ನಿಲ್ಲತಾ ಇದ್ದಾರೆ. ಇಡೀ ಸಭೆ ಎದ್ದು ನಿಲ್ಲಬೇಕಾದರೆ ಅವರ ಗತ್ತೆಂಥದ್ದು ಅಂದ್ರು. ಅದು ಯಾರು ಅಂದ್ರೆ ಕೊನೆಗೆ ಹೇಳ್ತಾರೆ ನಾರದರು ಅಂತ. ನಾರದರು ತಾವು ಮೈ ಮರೆತು ಒಬ್ಬ ವ್ಯಕ್ತಿಯನ್ನ ಪರಮಾದ್ಭುತರಯ್ಯ ಅಂತ ವರ್ಣನೆ ಮಾಡಬೇಕಾದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿರಬೇಕು? ಅದು ಪ್ರಹ್ಲಾದರಾಜರದ್ದು. ಎಷ್ಟು ದೊಡ್ಡ ಮಹಲು ಆ ಹಿರಣ್ಯಕಶಿಪುವಿನದ್ದು, ದೊಡ್ಡ ಮಹಲು. ಅದರಲ್ಲಿ ಚಿಕ್ಕ ಹುಡುಗ, 5-6 ವರ್ಷದ ಹುಡುಗ ಮೂಲೆಗೆ ಕೂತಿದ್ದಾನೆ, ಆಟದ ವಸ್ತು ಬಿಟ್ಟಿದ್ದಾನೆ, ಮನಸ್ಸಲ್ಲಿ ದೇವರನ್ನೇ ಚಿಂತನೆ ಮಾಡ್ತಾ ಇದ್ದಾನೆ, ಸದಾ ಚಿಂತನೆ ದೇವರತ್ತೆ. ಒಮ್ಮೊಮ್ಮೆ ಕ್ವಚಿತ್ ರುದತಿ ಅಳತಾನೆ, ಕ್ವಚಿತ್ ಧಸತಿ ಕೆಲವೊಮ್ಮೆ ಗಟ್ಟಿಯಾಗಿ ನಗತಾನೆ. ಗ್ರಹಗ್ರಸ್ತ ಇವ, ಗ್ರಹ ಹಿಡಿದವರಂತೆ ಗಟ್ಟಿಯಾಗಿ ನಗತಾ ಇದ್ದಾರೆ. ತನ್ಮಯ ಅನುಚಕಾರ, ಕೆಲವೊಮ್ಮೆ ಅವನನ್ನೇ ನೆನೆಸಿ, ಅವನ ಚರ್ಯಗಳನ್ನೇ ನೆನೆಸಿ, ಅವನ ದೇವರು ಹೇಗೆ ಮಾಡಿದರೂ ಅದೇ ತರ ತಾವು ಅನುಕರಣೆ ಮಾಡುತ್ತಾ ಇದ್ದಾರಂತೆ. ಹಾಗೆ ದೇವರಲ್ಲೇ ಮನಸ್ಸಿಟ್ಟಿದ್ದಾರೆ. ಕೆಲವೊಂದ್ಸಲ ಅಸ್ಪಂದ ಪ್ರಾಣ, ನಾಡಿಯ ಬಡಿತವೂ ಇಲ್ಲದೆ ಇದ್ದು ಬಿಟ್ಟರಂತೆ. ಹಾಗೆ ಅರ್ಧ ಕಣ್ಣು ಮುಚ್ಚಿದ್ದಾರೆ, ಆ ಕಣ್ಣಿನಿಂದ ಆನಂದಾಶ್ರು ಸುರಿತಾ ಇದೆ, ಮೈಯೆಲ್ಲ ರೋಮಾಂಚನ ಆಗಿದೆ, ಕಂಠ ಬಿಗಿದಕ್ಕೆ ಹೋಗಿದೆ, ಭಗವಂತನನ್ನ ಕೂಗಿ ಕೂಗಿ ಕರೀತಾ ಇದ್ದಾರೆ ಸದಾ ಸದಾ ಸದಾ. ಈ ಸತಿ ಎಷ್ಟೊತ್ತು? 1 ಗಂಟೆಯೋ 2 ಗಂಟೆಯೋ ಇಲ್ಲ, ಬದುಕಿದಷ್ಟು ಕಾಲ ಇದೇ ಸ್ಥಿತಿಯಲ್ಲಿರ್ತಾ ಇದ್ದಾರೆ, ಇಡೀ ದಿನ ಹಾಗೆ ಇರ್ತಾ ಇದ್ದಾರೆ. ಎಷ್ಟರವರೆಗೆ ಅವರು ವಿವಶರಾಗಿ ನಿದ್ರಾಗ್ರಸ್ತರಾಗಬೇಕು ಅಷ್ಟರವರೆಗೂ ದೇವರನ್ನೇ ಚಿಂತನೆ ಮಾಡ್ತಾ ಇದ್ದಾರೆ. ನಾವು ಮಾಡುತ್ತೇವೆ ದೇವರನ್ನ, ನಾವು ದೇವರನ್ನೇ ಚಿಂತನೆ ಮಾಡುವವರಲ್ಲ, ದೇವರನ್ನೂ ಚಿಂತನೆ ಮಾಡುವವರು. ದೇವರಿಗಾಗಿ ನಮ್ಮ ಇಡೀ 24 ಗಂಟೆ ಕಾಲಗಳಲ್ಲಿ 2 ಗಂಟೆ ಡೊನೇಟ್ ಮಾಡ್ತೀವಲ್ಲ, ಅದು ದೇವರಿಗೆ ಕೊಟ್ಟು ಅಂತೂ ಎಷ್ಟು ಖುಷಿಯೋ ನಮಗೆ. ಅಪ್ಪ ದೇವರನ್ನು ಉದ್ಧಾರ ಮಾಡಿದಷ್ಟು ಸಂತೋಷ ನಮಗೆ. ಆ ರೀತಿಯಲ್ಲಿ ಪ್ರಹ್ಲಾದರಾಜರಿಂದ ಕಲಿಯಬೇಕಾದ ತುಂಬಾ ಇದೆ. ನಂತರ ಅವರ ಚರ್ಯ ಹೇಗಿತ್ತು ಹೇಳ್ತಾರೆ. ಅಶ್ನನ್ ಪ್ರಪಿಬನ್ ಬ್ರುವನ್ ಶಯಾನ, ಮಲಗಿದ್ರು, ಪರ್ಯತನ್ ಅಶ್ನನ್ ತಿರುಗ್ತಾ ಇದ್ರು, ಕೂತರು, ಎದ್ದರು, ಊಟ ಮಾಡ್ತಾ ಇದ್ರು, ನೀರು ಕುಡಿಯುತ್ತಾ ಇದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾ, ನಾನು ಸಂದದ ಏತಾನಿ ಗೋವಿಂದ ಪರಿನಂಬಿತ. ಅಲ್ಲಿ ಹೇಳ್ತಾರೆ ಎಲ್ಲಾ ಕೆಲಸ ಆಗ್ತಾ ಇದೆ, ನಮ್ ಥರನೇ ಅವರು ಎಲ್ಲ ಮಾಡ್ತಾ ಇದ್ದಾರೆ, ಆದರೆ ಅಲ್ಲಿ ದೇವರನ್ನೇ ನೋಡತಾ ಇದ್ದಾರಂತೆ. ಅದು ಏನ್ ಟೆಕ್ನಿಕು, ಅದು ಏನು ನಾಡಿದ್ರು ಹೇಳಿಕೊಟ್ರು ಗೊತ್ತಿಲ್ಲ, ನಮಗಂತೂ ಬರ್ತಾನೇ ಇಲ್ಲ. ಆ ರೀತಿಯಲ್ಲಿ ಸದಾ ಮಾತಾಡಿದ್ರು ದೇವರನ್ನೇ ನೋಡ್ತಾರಂತೆ. ಅಂದ್ರೆ ಏನು ಮಾತಾಡಿದ್ರೆ ದೇವರನ್ನು ನೋಡೋದು ಅಂದ್ರೆ ಏನು ಅಂದರೆ, ಎದುರಿಗೆ ಬರುವ ವ್ಯಕ್ತಿ ಆ ಆಕಾರದಲ್ಲಿ ಭಗವದ್ ರೂಪ, ಒಳಗೆ ಜೀವ ಅಸ್ವತಂತ್ರ, ಒಳಗೆ ವಾಯುದೇವರನ್ನಿಟ್ಟು ಮಾತಾಡಿಸ್ತಾರೆ, ಆ ಮಾತು ವಾಯುದೇವರದ್ದೇ. ಹಾಗೆ ಇಡೀ ಭಗವಂತ ಆ ಶರೀರದಲ್ಲಿ ವ್ಯಾಪಿಸಿ ಅದೇ ಆಕೃತಿಯಲ್ಲಿ ಇದ್ದು ಆ ಜೀವನ ಸಂಕಲ್ಪ ಕೊಟ್ಟು ಮಾತಾಡಿಸಿ ನುಡಿಸಿ ನಡೆಸಿ ಏನು ಮಾಡ್ತಾ ಇದ್ದಾನಲ್ಲ ಅಂತ ಎದುರು ಇವತ್ತು ಮಾತಾಡಲಿಕ್ಕೆ ಬಂದಾಗ ಅವರ ದೃಷ್ಟಿ ದೇವರಲ್ಲೇ ಇರುತ್ತೆ. ಹಾಗೆ ಏನು ಆ ಪಂಚಭೂತಗಳನ್ನ, ನಾನಾ ಗಿಡ ಬಳ್ಳಿಗಳನ್ನ, ಸರಿತ್ ಸಮುದ್ರ ಅನ್ಸುತ್ತೆ, ಆ ಸಮುದ್ರಗಳನ್ನ ನದಿಗಳನ್ನ ಎಲ್ಲವನ್ನು ನೋಡಿದಾಗ ನಮ್ಮ ನೋಟ ಅವನ್ನೇ ನೋಡಿದರೆ ಪ್ರಹ್ಲಾದರಾದರ ನೋಟ ಎಂತಹದ್ದು ಅಂದರೆ ಹೇಳಿಕೊಡ್ತಾರೆ, ಆಕಾರದ ಭಗವಂತನನ್ನೇ ನೋಡುತ್ತಾ ಇದ್ದಾರೆ. ಇವನಿಲ್ಲದಿದ್ರೆ ನದಿ ಇರಲಿಕ್ಕಿಲ್ಲ, ಇವನಿಲ್ಲದಿದ್ರೆ ಪರ್ವತ ಇರಲಿಕ್ಕಿಲ್ಲ, ಇವನಿಲ್ಲದಿದ್ರೆ ಏನೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ಅದ್ಭುತವಾದ ನೋಟದಿಂದ ಜೀವನ ಕಳೆಯುತ್ತಾ ಇದ್ದಾರೆ. ಇದೇ ನನ್ನ ಗುರಿ, ಇದಕ್ಕಾಗಿ ನನ್ನ ಬದುಕು, ಇದೇ ನನಗೆ ಬೇಕು, ಇದು ಬಿಟ್ಟರೆ ಇನ್ನೇನು ಬೇಡ ಎಂಬ ಚಿಂತನೆ ಅವರಲ್ಲಿ ಅದ್ಭುತವಾಗಿ ಸದಾ ಬರ್ತಾ ಇದೆ. ಕೊನೆಗೆ ಅವರ ಕುರಿತು ಹೇಳುತ್ತಾರೆ, ಅವರಲ್ಲಿ ಎಂತಹ ಗುಣಗಳು ಪ್ರಕಟ ಆಗಿವೆ ಅದನ್ನು ನೋಡಿ ದೇವತೆಗಳು ಯಾರು, ದೈತ್ಯರ ಶತ್ರುಗಳು, ದೈತ್ಯರಿಗೆ ಮಹಾಶತ್ರುಗಳಾದಂತಹ ದೇವತೆಗಳು ರಹಸ್ಯ ಸಭೆ ಒಳಗೊಳಗೆ ಸಭೆ ಮಾಡಿದಾಗ ಆ ಸಭೆಯಲ್ಲಿ ಮನಸ್ಸು ಬಿಚ್ಚಿ ಮಾತಾಡಿಕೊಂಡ್ರು ಹೀಗೆ ಅಂತ ನಾರದರು ಹೇಳುತ್ತಾರೆ. ಏನು ಮಾತಾಡಿಕೊಂಡ್ರಯ್ಯ ಅಂದರೆ, ಭಕ್ತಿ ಅಂದರೆ ಪ್ರಹ್ಲಾದನಂತಿರಬೇಕು ಅಂತ ಎಲ್ಲರೂ ಮಾತಾಡಿಕೊಂಡ್ರಂತೆ. ಹಾ, ಇದು ಪ್ರಹ್ಲಾದರಾದರ ಗತ್ತು, ಗುರುಗಳೇ ಪರಿಚಯ ಮಾಡಿಕೊಟ್ಟದ್ದು, ಗುರುಗಳು ಮೈಮರೆತು ಪರಿಚಯ ಮಾಡಿಕೊಟ್ಟದ್ದು. ಇಂಥ ಪ್ರಹ್ಲಾದರಾದರ ಅದ್ಭುತವಾದ ಚಿತ್ರಣೆ ಕೊಟ್ಟು ನಂತರ ಇವರನ್ನ ಕಳಿಸಿದ್ದೆಲ್ಲಿಗೆ ಅಂದರೆ ಷಂಡಾಮರ್ಕರ ಕಾನ್ವೆಂಟಿಗೆ ಕಳಿಸಿದರು. ಷಂಡಾಮರ್ಕರ ಕಾನ್ವೆಂಟ್ ಅಂದ್ರೆ ಹೌದು, ಅಲ್ಲಿ ಧರ್ಮ ಅರ್ಥ ಕಾಮ ಮೂರೇ ಪಾಠ, ತ್ರಿವರ್ಗದ ಪಾಠ, ಬೇರೆ ಪಾಠ ಇಲ್ಲ, ಮೋಕ್ಷದ ಪಾಠವೇ ಇಲ್ಲ. ಯಾಕೆ, ಮೋಕ್ಷ ಕೊಡುವನು ಹಿರಣ್ಯಕಶಿಪು, ನಾನೇ ದೇವರು ಅಂತ ಕೂತಿದ್ದ, ನನ್ನ ಕಾಲತ್ರ ಬಿದ್ದಿರೋದೇ ಮೋಕ್ಷ, ಅದಕ್ಕಿಂತ ಬೇರೆ ಮೋಕ್ಷ ಯಾಕೆ ಅಂತ ಹೇಳ್ತವ. ಆ ರೀತಿಯಲ್ಲಿ ಈಗಲೂ ನಮ್ಮವರು ನಾವು ಕಳಿಸ್ತೀವಲ್ಲ ಕಾನ್ವೆಂಟಿಗೆ, ಅಲ್ಲಿ ಏನು ಧರ್ಮವೂ ಇಲ್ಲ, ಬರೀ ಅರ್ಥ ಕಾಮ ಎರಡೇ ಹೇಳ್ತಾರೆ, ಮೋಕ್ಷ ಇಲ್ಲ ಧರ್ಮ ಇಲ್ಲ. ಅಲ್ಲಿ ಚೂರುವಾಸಿ, ಹಿರಣ್ಯಕಶಿಪು ಕಾಲಕ್ಕೆ ಚೂರುವಾಸಿ, ಧರ್ಮ ಇತ್ತು, ಅರ್ಥ ಇತ್ತು, ಕಾಮ ಇತ್ತು, ಮೋಕ್ಷ ಇದ್ದಿಲ್ಲ. ಈ ರೀತಿಯಾಗಿ ಆ ಮೂರರ ಪಾಠ ಹೇಳಿಕೊಟ್ಟಾಗ ಪ್ರಹ್ಲಾದರಾದರು ಅದರನ್ನ ಗ್ರಹಣ ಮಾಡಿದರು, ಬಿಟ್ರಂತೆ. ಗ್ರಹಣ ಮಾಡಿದರು ಅಂದ್ರೆ ಕೇಳಿದ್ರು, ಬಿಟ್ರಂತೆ, ಕೇಳಿ ಬಿಟ್ರು. ಹೇಗೆ, ನಾವು ಭಾಗವತ ಕೇಳಿದ್ದೀರಾ, ಅಯ್ಯೋ ತುಂಬಾ ಸಲ ಕೇಳಿಬಿಟ್ಟೀವಿ, ಕೇಳೋದಾಯ್ತು ಬಿಡೋದಾಯ್ತು, ಹಿಡಿದಿಲ್ಲ ಅಂತ. ಪ್ರಾಯಶಃ ಪ್ರಹ್ಲಾದರಾದರು ನೋಡಿ ಅವರು ಲೌಕಿಕದ ವಿದ್ಯೆಗೆ ಆ ಪ್ರಯೋಗ ಮಾಡಿದ್ರು, ಕೇಳಿ ಬಿಡೋದು ಅಂತ. ನಾವು ಅದು ಮಾತ್ರ ತಗೊಂಡು ಭಾಗವತಕ್ಕೆ ಅಪ್ಲೈ ಮಾಡಿಬಿಟ್ಟು ನಾವು. ಆ ರೀತಿಯಲ್ಲಿ ಭಗವಂತನ ಗುಣಗಳನ್ನ ಪ್ರತಿಪಾದನೆ ಮಾಡದೇ ಇರುವ ಶಾಸ್ತ್ರ ಏನಿದೆ ಅದನ್ನು ನಾನು ಗ್ರಹಣ ಮಾಡಲ್ಲ ಎಂಬ ಭಾಗವತ ದೀಕ್ಷ ಅದ್ಭುತವಾದ್ದು ಅವರಲ್ಲಿ. ನಂತರ ಅಪ್ಪ, ಇಡೀ ಜಗತ್ತನ್ನೇ ಹೆದರಿಸುವ ಅಪ್ಪ, ಯಾವನ ಹುಬ್ಬಿನ ಹಾರಾಟ ನೋಡಿದರೆ ಇಡೀ ಜಗತ್ತೆಲ್ಲ ಕಂಪಿಸಿ ಹೋಗುತ್ತೋ ಅವನನ್ನು ನೋಡಿ ಚೂರು ಹೆದರದೆ ಅವನ ಮಾತಿಗೆ ಧಿಕ್ಕಾರ ಕೊಟ್ಟು, ಭಗವಂತನ ವಿರೋಧವಾದ ಅವನ ಮಾತಿಗೆ ಧಿಕ್ಕಾರ ಕೊಟ್ಟು ಅವನೆದುರಿಗೆ ನಿಂತು ಅಲ್ಲಿ ಪ್ರಹ್ಲಾದರಾದರ ಅದ್ಭುತವಾದ ವ್ಯಕ್ತಿತ್ವ, ಭಗವಂತನ ಚಿತ್ರಣ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಅದು ನೋಡಿ, ಎದುರಿಗೆ ಹಿರಣ್ಯಕಶಿಪು ಇದ್ದಾನೆ, ಅವನಲ್ಲಿ ದೇವರ ಬಗ್ಗೆ ಬರುವ ದ್ವೇಷ ಏನಿದೆ ಆ ದ್ವೇಷವನ್ನು ಮಾತ್ರ ದ್ವೇಷಿಸಿದರು. ಹಿರಣ್ಯಕಶಿಪುವಿನ ಭಗವದ್ ದ್ವೇಷ ಏನಿದೆ ಆ ದ್ವೇಷದ ಬಗ್ಗೆ ಇವರಿಗೆ ದ್ವೇಷ, ಹಿರಣ್ಯಕಶಿಪುವಿನ ಬಗ್ಗೆ ದ್ವೇಷ ಇಲ್ಲ. ವ್ಯಕ್ತಿಯ ಬಗ್ಗೆ ದ್ವೇಷ ಬೇಡ, ಆ ವ್ಯಕ್ತಿಯ ಆ ಪ್ರವರ್ತನೆ ಇದೆ ನೋಡಿ ಅದನ್ನು ಮಾತ್ರ ದ್ವೇಷ ಮಾಡಿ. ನಂತರ ಹಿರಣ್ಯಕಶಿಪು ಅಸ್ವತಂತ್ರ, ಅಸ್ವತಂತ್ರನಾದ ಜೀವ, ಅಲ್ಲಿ ಭಗವಂತ ಈ ರೀತಿಯಾದ ವ್ಯಾಪಾರ ಪ್ರಕಟ ಮಾಡುತ್ತಾ ಇದ್ದಾನೆ. ಆದರೆ ಆ ಪ್ರಕಟ ಮಾಡುವಾಗ ಅದು ಭಗವಂತನಿಗೆ ವಿರುದ್ಧವಾದ ವ್ಯಾಪಾರ ಆಗಿದರೆ ಆ ವ್ಯಾಪಾರವನ್ನು ತಡೆಯಬೇಕು ಅಂತ ತಾವು ಆ ರೀತಿ ವಿರೋಧವನ್ನು ಪ್ರಕಟ ಮಾಡಿದರು. ಹರಿನಾಮ ಸ್ಮರಣೆ ಬಿಡಲಿಲ್ಲ ಹೇಳುತ್ತಾರೆ. ವಿಶೇಷವಾಗಿರತಕ್ಕಂತಹ ಭಗವಂತನ ಚಿಂತನೆಯನ್ನ ಮಾಡುತ್ತಾ ಅಪ್ಪ ಇದಕ್ಕೆ ವಿರೋಧ ಮಾಡಿದ್ದರಿಂದ ಅಪ್ಪನನ್ನ ಅಪ್ಪ ಅಂತ ಕರೆಯಲಿಲ್ಲ. ಇಡೀ ಭಾಗವತ ನೋಡಿದಾಗ ಎಲ್ಲ ಕಡೆ ಕೂಡ ಹೇ ಅಸುರರಾಟ್, ಹೇ ಅಸುರವರ್ಯ ಅಂತ ಕರೆದದ್ದು ಅಪ್ಪನನ್ನ. ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಆತನ ಮಗ ಇರ್ತಾನೆ. ಆ ಮಗ ಅಪ್ಪನನ್ನ ಅಪ್ಪ ಅಂತ ಕರೀತಾನೋ ಅಥವಾ ಭಯ ಪ್ರೈಮ್ ಮಿನಿಸ್ಟರ್ ಬಾ ಅಂತ ಕರೀತಾನೋ. ಇಲ್ಲಿ ಐದಾರು ವರ್ಷದ ಹುಡುಗ ಅಪ್ಪನನ್ನ ಅಪ್ಪ ಅಂತ ಕರೀಲಿಲ್ಲ, ಹೇ ಹಸುರವರ್ಯ ಅಂತ ಕರೆದ್ರು. ಯಾಕೆ ಅಂದ್ರೆ ಶ್ರೀಹರಿಯ ದ್ವೇಷ ಮಾಡುತ್ತಾ ಇದೆಯಾ, ಆದ್ದರಿಂದ ನೀನು ನನ್ನ ಅಪ್ಪ ಅಲ್ಲ, ಆದ್ದರಿಂದ ನಿನ್ನ ಅಪ್ಪ ಅಂತ ಕರೆಯೋದಿಲ್ಲ. ಎಷ್ಟರವರೆಗೆ ಹರಿಯ ದ್ವೇಷ ನಿನ್ನಲ್ಲಿರುತ್ತೆ ಅಷ್ಟರವರೆಗೆ ನಾನು ನಿನಗೆ ಮಗನಲ್ಲ ಅಂತ ಆ ದೀಕ್ಷೆಯಿಂದಿದ್ರು. ಹಿರಣ್ಯ ಕಶ್ಯಪ ಹೇಳ್ತಾನೆ, ಐದಾರು ವರ್ಷದ ಹುಡುಗ ಅಪ್ಪನ ಮೇಲೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಭಿಮಾನ ತುಂಬಿರುತ್ತೆ. ಅಂಥ ಅದು ಈ ಹುಡುಗ ಕತ್ತರಿಸಿ ಹಾಕಿದ್ದಾನೆ, ಅದು ಆ ಶ್ರೀಹರಿಗಾಗಿ. ಈ ರೀತಿಯಾದ ಪರಮ ಭಾಗವತ್ ಧರ್ಮವನ್ನು ಪ್ರಕಟ ಮಾಡಿ ಕೊನೆಗೆ ನಿನ್ನ ರಕ್ಷಣೆ ಮಾಡುವ ನಾಥನು ಯಾರಯ್ಯ? ಆಗ ಹೇಳಿದ್ದಿಷ್ಟೇ, ಸ್ವಾಮಿ ಒಬ್ಬನೇ. ಶ್ರೀಹರಿಯ ಚರಣಾರವಿಂದ ಚಿಂತನೆಯೇ ಜೀವನದ ಗುರಿ ಅಂತ ಹೇಳಿಕೊಟ್ರು. ನವವಿಧ ಭಕುತಿ, ಏನು ಒಂಬತ್ತು ರೀತಿಯಾದ ಭಕುತಿ ಯಾವ ಅಧ್ಯಯನದಿಂದ ಬರುತ್ತೋ ಆ ಅಧ್ಯಯನ ಶ್ರೇಷ್ಠ ಅಂತ ತಿಳಿಸಿಕೊಟ್ರು. ಶ್ರೀಹರಿಯಲ್ಲಿ ಭಕ್ತಿ ಬರಬೇಕು ಅಂತ. ಇಡೀ ದೈತ್ಯ ಬಾಲಕರಿಗೆಲ್ಲ ಉಪದೇಶ ಕೊಟ್ಟು ಪರಿವರ್ತನೆ ತಂದು ಬದುಕಂದ್ರೆ ಹೀಗಲ್ಲಯ್ಯ, ದೇವರ ಚಿಂತನೆ ಮಾಡಿ ಬದುಕಬೇಕು ಅಂತ. ಹುಡುಗರಿದ್ದಾಗಲಿಂದಲೇ ಚಿಂತನೆ ಮಾಡಬೇಕು ಎಂಬ ಸತ್ಯ ತಾವು ಆಚರಣೆ ಮಾಡಿ ತೋರಿದ ಮಹಾನುಭಾವರು. ಕೊನೆಗೆ ಬಾಲಕರಿಗೆಲ್ಲರೂ ಕೂಡ ಸಂಶಯ ಬಂತು, ಪ್ರಹ್ಲಾದ ತುಂಬಾ ಹೇಳ್ತಾ ಇದೀಯ, ನಿನಗೆ ಜ್ಞಾನ ಎಲ್ಲಿಂದ ಬಂತು ಅಂದಾಗ ಹೇಳುತ್ತಾರೆ, ನಮ್ಮಪ್ಪ ಮಂದರ ಪರ್ವತಕ್ಕೆ ತಪಸ್ಸಿಗಾಗಿ ಹೋದಾಗ ಸಾವಿಗೆ ಹೆದರಿ ಹೆದರಿ ಸಾವನ್ನ ಕಳ್ಕೋಬೇಕು ಅಂತ ನಮ್ಮಪ್ಪ ತಪಸ್ಸಿಗೆ ಹೋದಾಗ ನಾನು ನನ್ನ ತಾಯಿಯ ಹೊಟ್ಟೆಯಲ್ಲಿದ್ದೆ, ಗರ್ಭವತಿಯಾಗಿದ್ದು. ಅಂತಹ ಕಾಲಕ್ಕೆ ಇಂದ್ರ ದೇವರು ದೈತ್ಯರ ಮೇಲೆ ದಾಳಿ ಮಾಡಿ ಸೋಲಿಸಿ ನನ್ನ ತಾಯಿಯನ್ನ ಕರ್ಕೊಂಡು ಹೋಗ್ತಾ ಇದ್ರು. ಆಗ ನಾರದರು ಬರ್ತಾರೆ, ನಾರದರು ಬಂದು ಕೇಳ್ತಾ ಇದ್ದಾರೆ, ಇಂದ್ರ ಯಾಕಪ್ಪ ಕರ್ಕೊಂಡು ಹೋಗ್ತಾ ಇದೀಯಾ? ಇಲ್ಲ, ಈಕೆ ಗರ್ಭದಲ್ಲಿ ಪ್ರಬಲವಾಗಿರತಕ್ಕಂಥ ತೇಜಸ್ಸು ಕಾಣುತ್ತಾ ಇದೆ, ಅಪ್ಪನೇ ಎಷ್ಟು ತೊಂದರೆ ಕೊಡುತ್ತಾನೆ ಇನ್ನು ಜಗತ್ತಿಗೆ, ಇವನೆಷ್ಟು ತೊಂದರೆ ಕೊಡುತ್ತಾನೋ, ಆದ್ದರಿಂದ ಇವನಿಗೆ ನಾನು ವಿಶೇಷವಾದ ಆ ಹಡದ ಕೂಡಲೇ ಆ ಮಗುವನ್ನ ಕೊಂದು ನಾನು ಕರುಕೊಂಡು ಇವಳನ್ನು ಬಿಟ್ಟು ಬಿಡುತ್ತೇನೆ. ಆ ಮಗುವನ್ನ ಕೊಲ್ಲೋದೇ ನನ್ನ ಉದ್ದೇಶ. ಹಾಗೇನು ಉತ್ತರ ಕೊಡಬೇಕು? ಇಲ್ಲೆಲ್ಲ ಸಂಶಯಗಳು ಬರುತ್ತೆ. ಇಂದ್ರದೇವರಿಗೆ ಗೊತ್ತಿಲ್ವೋ ಒಳಗೆ ಪ್ರಹ್ಲಾದರಾಗಿದ್ದಾರೆ ಅಂತ ನಾರದರು ಹೇಳಬೇಕಾಗಿತ್ತು. ಯಾಕೆಂದ್ರೆ ಕಕ್ಷಾದಲ್ಲಿ ನಾರದಕ್ಕಿಂತ ಬಹಳ ದೊಡ್ಡವರು, ಅಪರೋಕ್ಷ ಜ್ಞಾನಿಗಳು. ಆದರೆ ಜಗತ್ತಿಗೆ ಪ್ರಹ್ಲಾದರಾದರ ಪರಿಚಯ ನಾರದನ ಮುಖೇನ ಆಗಲಿ ಎಂಬ ವಿಶೇಷ ವಿಷಯ ಅಲ್ಲಿ ಇಂದ್ರದೇವರು ಪ್ರಕಟ ಮಾಡಿದ್ರಲ್ಲಿ. ಅವಾಗ ನಾರದರು ಹೇಳುತ್ತಾರೆ, ಹೇ ಇಂದ್ರ, ನೀನು ಕೊಲ್ಲಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದೀಯಲ್ಲ, ಈ ಮಗುವನ್ನ ದಯವಿಟ್ಟು ಬಿಟ್ಟು ಬಿಡು ಅಂತ ಹೇಳಲಿಲ್ಲ. ಅಲ್ಲಿ ಮಾತನ್ನು ಗಮನಿಸಬೇಕು. ತ್ವಯ ನ ಪ್ರಾಪ್ಯತೆ ಸಂಸ್ಥಾನ್ ಅನಂತಾನುಚರೋ ಬಲಿ, ನೀನು ಕೊಲ್ಲದೆ ಬಿಟ್ಟು ಬಿಡಯ್ಯ ದಯವಿಟ್ಟು ಅಂತ ಹೇಳದೆ ನಿನಗೆ ಕೊಲ್ಲಲಿಕ್ಕಾಗಲ್ಲ ಅಂದ್ರು. ಎಷ್ಟು ಮಾತಿನ ವ್ಯತ್ಯಾಸ! ನಿನಗೆ ಕೊಲ್ಲಲಿಕ್ಕಾಗಲ್ಲ ಎಂಬುದು ಎಲ್ಲಿ, ಕೊಲ್ಲದೆ ದಯವಿಟ್ಟು ಬಿಟ್ಟು ಬಿಡುವುದು ಎಂಬುದು ಎಲ್ಲಿ? ಹೌದಾ, ಇಂದ್ರದೇವರಂಥವರು ಅವನ್ನ ಕೊಲ್ಲಲಿಕ್ಕಾಗಲ್ವಾ? ಏನಂತಹ ತಾಕತ್ತ ಮಗುವಿನಲ್ಲಿ ಅಂದ್ರೆ ಹೇಳುತ್ತಾರೆ, ಅನಂತಾನುಚರ ಬಲಿ. ಈ ಹುಡುಗ ಸಾಮಾನ್ಯನಲ್ಲ, ಅನಂತನ ಅನುಚರ ಅಂದರೆ ಶೇಷದೇವರ ಆವೇಶ ವಿಶೇಷವಾಗಿದೆ, ಆದ್ದರಿಂದ ಬಲಿ, ಮಹಾಬಲಿಷ್ಠನಾಗಿದ್ದಾನೆ. ಅಷ್ಟೇ ಅಲ್ಲ, ಆ ಬಲಿ ಎಂಬ ಶಬ್ದದಲ್ಲಿ ವಿಶೇಷವಾದ ಒಂದು ರಹಸ್ಯವನ್ನು ಹೇಳುತ್ತಾರೆ. ಜೀವರ ನಿಯಾಮಕರಾಗಿ ಜೀವಾಭಿಮಾನಿಗಳಾಗಿ ಶೇಷದೇವರು ಎಲ್ಲ ಜೀವರ ಬಲಗಣ್ಣಿನಲ್ಲಿ ನಿಂತಿದ್ದಾರೆ. ಉಪನಿಷತ್ತಿನಲ್ಲಿ ಬರುತ್ತೆ ಆ ಶೇಷದೇವರ ರೂಪಕ್ಕೆ ಬಲಿ ಅಂತ ಹೆಸರು. ಆ ರೂಪವೇ ಒಂದು ರೂಪದಿಂದ ಪ್ರಹ್ಲಾದರಾಜರಲ್ಲಿ ಬಂದಿದೆ ಎಂಬುದನ್ನ ನಾರದರು ತೋರಿಕೊಡುತ್ತಾರೆ. ಅದರಿಂದ ಹೇ ಇಂದ್ರ, ನೀನು ಅವನನ್ನ ಕೊಲ್ಲಲಿಕ್ಕಲ್ಲ ಮುಟ್ಲಿಕ್ಕೂ ಆಗಲ್ಲ ಅಂತ ಹೇಳಿದಾಗ ಅನಂತ ಪ್ರಿಯ ಭಕ್ತ್ಯ ಇಂದ್ರದೇವ ಏನ್ ಮಾಡಿದ್ರು ಬಿಟ್ಟು ಹೋಗ್ಲಿಲ್ಲ. ಒಳಗಿರುವ ಶೇಷದೇವರ ಸನ್ನಿಧಾನವನ್ನು ಗಮನಿಸಿ ಅನಂತ ಪ್ರಿಯನಿವ ಶೇಷ ಅಂದ್ರೆ ಅನಂತ ನಾಮಕ ದೇವರ ಪ್ರಿಯರಾದ ಶೇಷದೇವರ ಪ್ರಿಯರಾದ ಭಕ್ತ ಬಂದಿದ್ದಾನೆ, ಒಳಗೆ ಶೇಷದೇವರ ಸನ್ನಿಧಾನ ಪುಟಿದದ್ದು ಬಂದಿದೆ ಎಂಬುದನ್ನು ಗಮನಿಸಿ ಅವರು ಆಕೆಗೆ ಸುತ್ತು ಏನಾಂ ಪರಿಕ್ರಮ್ಯ ಆಕೆ ಸುತ್ತು ಪ್ರದಕ್ಷಿಣೆ ಮಾಡಿ ಹೋದರಂತೆ. ಎಂಥದ್ದು ಆದ್ದರಿಂದ ಒಳಗೆ ಕೂತ ಕೂಸು ಎಂಥದ್ದು ಅಂದ್ರೆ ಹೇಳ್ತಾರೆ ನಮ್ಮ ಮಧ್ವರಾಜರು ಹೇಳ್ತಾರೆ ವಾಯುನಾಥ ಸಮಾವಿಷ್ಟ ಅಲ್ಲಿ ಹೇಳ್ತಾರೆ ಸದಾ ವಾಯುದೇವರ ಆವೇಶ ಇವರಲ್ಲಿ ಪುಟಿದೆದ್ದಿತ್ತು. ಶೇಷದೇವರ ಆವೇಶ ಇದೆ ಅಂತ ನಾರದರೇ ಸ್ಪಷ್ಟ ಹೇಳ್ತಾರೆ. ಅವರೇ ಪುರಂದರದಾಸರಾಗಿ ಬಂದಾಗ ವ್ಯಾಸರಾಜರ ಕುರಿತು ಶೇಷಾಂಶ ಪ್ರಹ್ಲಾದ ನೆಂದೆನಿಸಿದೆ ಅಂತ ಹೇಳಿದೆ. ಶೇಷಾಂಶ ಪ್ರಹ್ಲಾದ ನೆಂದೆನಿಸಿದೆ ಎಂಬ ಅದ್ಭುತವಾದ ರಹಸ್ಯವನ್ನು ನಾರದರಾಗಿ ಪುರಂದರದಾಸರಾಗಿ ಹೊರಗೆ ಹಾಕಿದರೆ ನಾರದರಾಗಿ ಅದಕ್ಕೆ ರೂಢಿ ಅಂದರೆ ವಿಶೇಷವಾದ ಪ್ರಮಾಣವನ್ನು ಭಾಗವತದಲ್ಲೇ ಕೊಡುತ್ತಾ ಇದ್ದಾರೆ. ಅನಂತಾನುಚರೋ ಬಲಿ ಅಂತ ವಾಯುದೇವರ ಸನ್ನಿಧಾನ, ನೃಸಿಂಹದೇವರ ಆವೇಶ, ವಿಶೇಷವಾದ ವಾಯುದೇವರ ಆವೇಶ, ಶೇಷದೇವರ ಆವೇಶ. ಇನ್ನೊಂದು ರಹಸ್ಯ ವಿಜಯೀಂದ್ರರು ಹೇಳುತ್ತಾರೆ ಗುರುಗಳ ಬಗ್ಗೆ, ಆಗಿನ ಅವರ ಅನುಗ್ರಹ ಪಡೆದ ಶಿಷ್ಯರೇ ಹೇಳಬೇಕಾನೆ ಅಪರೋಕ್ಷ ಜ್ಞಾನಗಳ ಬಗ್ಗೆ. ಅಪರೋಕ್ಷ ಜ್ಞಾನಗಳ ನುಡಿಯೇ ಪ್ರಮಾಣ. ಆದ್ದರಿಂದ ವ್ಯಾಸರಾಜರ ಸ್ತೋತ್ರದಲ್ಲಿ ವಿಜಯೇಂದ್ರರು ಹೇಳುತ್ತಾರೆ ಪ್ರಹ್ಲಾದಸ್ಯಾವತಾರೋಸೌ ಇಂದ್ರಸ್ಯ ಅನುಪ್ರವೇಶವಾನ್ ಅಂತ. ಇವರು ಪ್ರಹ್ಲಾದರ ಅವತಾರ, ಇವರಲ್ಲಿ ಇಂದ್ರದೇವರ ಆವೇಶ ಕೂತಿದೆ ಎಂಬುದನ್ನು ಹೇಳುತ್ತಾರೆ. ನೃಸಿಂಹದೇವರ ಸನ್ನಿಧಾನ, ವಾಯುದೇವರ ಸನ್ನಿಧಾನ, ಶೇಷದೇವರ ಸನ್ನಿಧಾನ, ಇಂದ್ರದೇವರ ಸನ್ನಿಧಾನ, ಸ್ವಯಂ ಮಹಾತ್ಮರು ಇಷ್ಟೆಲ್ಲ ಸೇರಿದಾಗ ಹೇಗಿರಬೇಕು ಆಟಮ್ ಭಾಂತರ ಅಂತ ಒಂದು ಪ್ರಹ್ಲಾದರಾಜರ ಚಿತ್ರಣೆ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ತಾಕತ್ತಿದ್ರು ವಿನಯದ ಮೂರ್ತಿ, ವಿನಯ ಎಂಬ ಬಂಗಾರದಿಂದ ತಯಾರು ಮಾಡಿದ ಮೂರ್ತಿ ನಮ್ಮ ಪ್ರಹ್ಲಾದರಾಜ. ಇಂಥ ಸ್ವಾಮಿಯನ್ನ ನರಸಿಂಹನನ್ನ ಕಂಬದಿಂದ ಕರ್ಕೊಂಡು ಬಂದರು, ಜಗತ್ತಿಗೆ ಅದ್ಭುತವಾದ ಪಾಠ ಹೇಳಿಕೊಟ್ರು. ದೇವರ ಅನೇಕ ರೂಪಗಳು ನೋಡಿದಾಗ ಅನೇಕ ಜನರು ವ್ಯಾಖ್ಯಾನ ಮಾಡುತ್ತಾರೆ ಅಯ್ಯೋ ಇವನು ನಮ್ಮಂತೆ ಒಬ್ಬ, ನಮ್ಮಂತೆ ಹುಟ್ಟಿದ್ದಾನೆ, ಈ ಭಕ್ತ ವರ್ಗ ಎಲ್ಲ ಸೇರಿಕೊಂಡು ಈ ದೇವರನ್ನ ನಮ್ಮಂತೆ ಅಲ್ಲ, ಇವನು ಬೇರೆ ಇವನು ಹುಟ್ಟೇ ಇಲ್ಲ, ಹುಟ್ಟಿದಂತೆ ಮಾಡುತ್ತಾನೆ ಅಂತ ಹೇಳ್ತಾರಷ್ಟೇ. ಇವನು ನಮ್ಮಂತೆ ಹುಟ್ಟಿದವನೇ, ಗರ್ಭವಾಸ ಎಲ್ಲ ಇದೆ, ಸುಮ್ಮನೆ ಹೇಳ್ಕೊಳ್ತಾರೆ ಅವರೆಲ್ಲ. ಇವ ಹುಟ್ಟಿದ ಮೇಲೆ ಚೂರು ತಪಸ್ಸು ಅದು ಇದು ಮಾಡಿಕೊಂಡು ಶಕ್ತಿ ಬೆಳೆಸಿಕೊಂಡ, ಎಲ್ಲರಿಗೂ ತನ್ನ ಮಹಿಮೆ ತೋರಿದ, ಅದಕ್ಕೆ ದೇವರು ಅಂತಾದ. ನಾವು ಆ ರೀತಿ ತಪಶಕ್ತಿಯನ್ನು ಬೆಳೆಸಿಕೊಂಡ್ರೆ ನಾವು ಆಗಬಲ್ಲವು ಅಂತ ನಾನಾ ರೀತಿ ಜನರು ನಾನಾ ರೀತಿ ಮಾತಾಡಿಕೊಳ್ಳುವಾಗ ನಮ್ಮ ಮನಸ್ಸಿನಲ್ಲಿರುವ ಸ್ಥಿರ ನಿಶ್ಚಯ ಕದಡಿ ಕದಡಿ ಹೋಗುವಾಗ ಅದು ಕದೆ ಹೋಗಬಾರದು. ಜಗತ್ತಿನಲ್ಲಿ ಶ್ರೀಹರಿಯ ಜ್ಞಾನ ಸ್ಥಿರವಾಗಿ ನಿಲ್ಲಬೇಕು ಎಂಬ ದೃಢ ನಿಶ್ಚಯದಿಂದ ಸ್ವಾಮಿಯನ್ನ ಕಂಬದಿಂದ ಹೊರಗೆ ತಂದ್ರು. ಅವರ ಇಡೀ ವಿಶೇಷವಾಗಿರತಕ್ಕಂತಹ ಸಾಧನೆ, ಹೊಟ್ಟೆಯಲ್ಲಿ ನಾರದರಿಂದ ಅದ್ಭುತವಾದ ನೃಸಿಂಹ ಮಂತ್ರ ಉಪದೇಶ ಪಡೆದು ಜಪ ಮಾಡಿದ ಮಹಾನುಭಾವರು, ಆ ಪುಣ್ಯ ಪ್ರಭಾವದಿಂದ ಆ ಮಂತ್ರದ ಸಿದ್ಧಿ ಆಗಬೇಕಲ್ಲ, ಮಂತ್ರ ಸಿದ್ಧಿ ಆದರೆ ಮಂತ್ರ ಮೂರ್ತಿ ದರ್ಶನ ಆಗಬೇಕು. ಆ ಮಂತ್ರ ಮೂರ್ತಿ ದರ್ಶನ ಯಾವುದು? ನರಸಿಂಹ ಅವರಿಗಾಗಿ ಹೊರಬಂದ, ಮಂತ್ರ ಸಿದ್ಧಿಗಾಗಿ ಹೊರಬಂದ. ಹೇಗೆ ಬಂದ ಅಂದರೆ ಕಂಬದಿಂದ ಬಂದ. ಯಾಕೆ? ಅದಕ್ಕೆ ದಾಸರ ನಮ್ಮ ವಿಜಯಮ್ಮ ವಾದಿರಾಜರು ಹೇಳ್ತಾರೆ ಸ್ತಂಭಾರ್ಭಕ ಸಹನ. ಹೇ ಸ್ವಾಮಿ, ನೀನು ಸ್ತಂಭಾರ್ಭಕ, ಕಂಬದ ಕೂಸು, ನಿನಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ, ಕಂಬವೇ ಅಪ್ಪ ಕಂಬವೇ ಅಮ್ಮ, ನೀನೆಂಥ ಮಗಯ್ಯ ಅಂತ ದೇವರ ಮೇಲೆ ಚಟಾಕಿ ಹಾರಿಸ್ತಾರೆ. ಆ ರೀತಿಯಲ್ಲಿ ಭಗವಂತನಿಗೆ ಯಾರೂ ಇಲ್ಲ, ಅವನೇ ಎಲ್ಲರಿಗೂ ಎಲ್ಲ, ಅವನಿಗೆ ಯಾರೂ ಇಲ್ಲ ಎಂಬುದನ್ನ ಜಗತ್ತಿಗೆ ಸಾರಿ ಹೇಳಿದಂತಹ ಗುರುಗಳು ಯಾರು? ಪ್ರಹ್ಲಾದರಾದರು. ಆ ಸ್ವಾಮಿ ವರ ಅಪೇಕ್ಷೆ ಮಾಡಯ್ಯ, ವರಬೇಡು, ವರಂ ವರಯ ಭದ್ರಂತೆ, ವರದೋಸ್ಮಿ, ನಾನು ವರವನ್ನು ಕೊಡುತ್ತೇನೆ ಕೇಳು ಕೇಳು ಅಂದಾಗ ಅಲ್ಲಿ ಕೂಡ ದೇವರನ್ನ ಏನು ವರ ಕೇಳಲಿಲ್ಲ. ಸ್ವಾಮಿ, ನಿನ್ನಿಂದ ವರ ಬೇಡುವವ ವ್ಯಾಪಾರಿ, ನಿನ್ನಿಂದ ವರ ಬೇಡಿ ನಿನ್ನ ಸೇವಾ ಮಾಡುವವ ಶುದ್ಧ ವ್ಯಾಪಾರಿ, ಆದ್ದರಿಂದ ನಾನು ನಿನ್ನ ವರ ಬೇಡಲ್ಲ. ಇಲ್ಲಿ ಒಂದು ಮಾತು ವೇದವ್ಯಾಸರು ಪ್ರಯೋಗ ಮಾಡುತ್ತಾರೆ. ದೇವರು ವರಬೇಡಯ್ಯ ವರಬೇಡಯ್ಯ ಅಂತ ಕೇಳಿದಾಗ ಪ್ರಹ್ಲಾದರಾದರು ಎದುರಿಗಿರುವಂತಹ ನರಸಿಂಹದೇವರನ್ನು ನೋಡುತ್ತಾ ಮಾತಾಡಿದ್ರು ಅಂತ ಹೇಳುವ ಚಿತ್ರಣ. ಅಲ್ಲಿ ಪದಪ್ರಯೋಗ ಹೇಗಿದೆ ಅಂದರೆ ಹೃಷಿಕೇಶಂ ದೃಷ್ಟ್ವಾ ಸ್ಮಯಮಾನ ಉವಾಚ. ಎದುರಿಗಿರುವಂತಹ ಹೃಷೀಕೇಶನ ನೋಡಿ ನಗುತ್ತಾ ಮಾತಾಡಿದ್ರು ಪ್ರಹ್ಲಾದರಾದರು. ಅಲ್ಲಿ ಸಂಶಯ ಬರುತ್ತೆ, ವೇದವ್ಯಾಸರು ಎಷ್ಟೇ ಅವತಾರಗಳ ವರ್ಣನೆ ಮಾಡಿದರು, ಯಾವ ಅವತಾರ ವರ್ಣನೆ ಮಾಡುವಾಗ ಆ ಅವತಾರದ ಕುರಿತು ಶಬ್ದ ಪ್ರಯೋಗ ಮಾಡ್ತಾರೆ? ಎದುರಿಗಿರುವ ನರಸಿಂಹನ ಇಟ್ಟುಕೊಂಡು ನರಸಿಂಹ ಅಲ್ಲದ ಕೃಷ್ಣ ಅಂತ ಹೇಳಿಲ್ಲ, ರಾಮ ಅಂತ ಹೇಳಿಲ್ಲ. ಆದರೆ ಇಲ್ಲಿ ಎದುರಿಗೆ ನರಸಿಂಹ ರೂಪ ಇಟ್ಟುಕೊಂಡು ಹೃಷೀಕೇಶನನ್ನು ನೋಡಿ ನಗತಾ ಮಾತಾಡಿದ್ರು ಅಂತ ಹೇಳಿದ್ರಲ್ಲ, ಅಲ್ಲಿ ಏನಾದರೂ ರಹಸ್ಯ ಇದೆಯಾ ಎಂಬುದನ್ನ ವಿಜಯಧ್ವಜರು ಹುಡುಕ್ತಾರೆ. ಅವ್ರು ಹೇಳ್ತಾರೆ, ಹೃಷೀಕಗಳು ಅಂದ್ರೆ ಯಾವುದು ಅಂದ್ರೆ ಇಂದ್ರಿಯಗಳು. ಆ ಇಂದ್ರಿಯಗಳಿಗೆ ಈಶ ಅಂದ್ರೆ ಪ್ರಹ್ಲಾದರಾದರೊಳಗೆ ಇಂದ್ರಿಯಗಳೇನಿವೆ, ಆ ಇಂದ್ರಿಯಗಳಿಗೆ ಈಶ ಹೃಷೀಕೇಶ. ಆ ಒಳಗೆ ಕೂತು ಹೃಷೀಕೇಶ ನಾಮಕ ಭಗವಂತ ಏನು ಮಾಡ್ತಾ ಇದ್ದಾನೆ? ಪ್ರಹ್ಲಾದರಾದರಿಗೆ ವರ ಕೇಳಬೇಡ, ವರ ಕೇಳಬೇಡ ಅಂತ ಇಂದ್ರಿಯಗಳ ಮೇಲೆ ಹತೋಟಿ ತಂದು ಕೊಟ್ಟು ವರ ಕೇಳಬೇಡ ಅಂತ ಒಳಗಿದ್ದು ಹೇಳ್ತಾ ಇದ್ದಾನೆ. ಹೊರಗೆ ಇದ್ದು ನರಸಿಂಹನಾಗಿ ವರ ಕೇಳು ಕೇಳು ಅಂತ ಹೇಳ್ತಾ ಇದ್ದಾನೆ. ಆ ಎರಡೂ ರೂಪಗಳ ಚೆಲ್ಲಾಟ ನೋಡಿ ನಗತಾ ಇದ್ದಾರೆ ಪ್ರಹ್ಲಾದರಾದರು. ಹೇ ಸ್ವಾಮಿ, ಒಂದು ವೇಳೆ ನಿನಗೆ ನನ್ನಿಂದ ವರ ಬೇಡಿಸಬೇಕು ಎಂಬುದೇ ಇಚ್ಛೆ ಇದ್ದಿದ್ರೆ ಒಳಗೆ ಹೃಷೀಕೇಶನಾಗಿ ನಿಂತಿದ್ದೀಯಲ್ಲ, ನೀನೇ ನನ್ನಿಂದ ವರ ಕೇಳು ಅಂತ ಪ್ರಚೋದನೆ ಮಾಡಿದರೆ ಕೇಳಿಯೇ ಬಿಡುತ್ತೇನೆ, ಅಸ್ವತಂತ್ರ, ನೀನು ಹೇಗೆ ಹೇಳಿದ್ರೆ ಹಾಗೆ ಮಾಡಬಹುದು. ಆದರೆ ನೀನೇ ಒಳಗೆ ಕೂತು ಸರಿಯಾದ ಜ್ಞಾನ ಕೊಟ್ಟು ವರ ಬೇಡ ಬೇಡ ಅಂತ ನನ್ನಲ್ಲಿ ತತ್ವಜ್ಞಾನ ತುಂಬುತ್ತಾ ಎದುರಿಗೆ ನೃಸಿಂಹನಾಗಿದ್ದು ಬೇಡು ಬೇಡು ಅಂತ ಇದೆಯಲ್ಲ, ಇದು ಏನಿದು? ಭೃತ್ಯ ಲಕ್ಷಣ ಜಿಜ್ಞಾಸು. ಆ ಭೃತ್ಯನ ಲಕ್ಷಣವನ್ನು ತಿಳ್ಕೋಬೇಕು ಅಂತ. ತಿಳಿಯೋದೇನಿದೆ? ನೀನೇ ನನ್ನಲ್ಲಿ ನಿಂತು ಹೀಗೆ ಪ್ರೇರಣೆ ಮಾಡುವಾಗ ಮತ್ತು ತಿಳಿಯೋದೇನಿದೆ ಅಂದ್ರೆ, ಇಲ್ಲ, ಜಗತ್ತಿಗೆ ತೋರಬೇಕಾಗಿದೆ ನನ್ನ ಪ್ರಹ್ಲಾದ ಇಂಥವ ಅಂತ ತೋರಬೇಕಾಗಿದೆ. ಪರೀಕ್ಷೆ ಇಟ್ಟವನು ಅವನೇ, ಪಾಸ್ ಮಾಡಿಸೋನು ಅವನೇ, ಹೆದರಿಕೆ ಹಾಕಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಸ್ವಾಮಿ ನೀನಯ್ಯ, ಇಲ್ಲಿ ಪ್ರಹ್ಲಾದರಾದರ ಅಂತರಂಗದ ಆಳವಾದ ಚಿಂತನೆ ಅಂತಹದ್ದು ನೋಡಿ, ದೇವರಲ್ಲಿ ವರ ಬೇಡಲಿಲ್ಲ, ಆದರೂ ದೇವರಲ್ಲಿ ನಾನು ವರ ಬೇಡಿಲ್ಲ, ನಾನೆಷ್ಟು ದೊಡ್ಡ ಭಕ್ತ ಅಂತ ಅಹಂಕಾರ ಬರಲಿಲ್ಲ. ದೇವರೇ ಕಾಣಿಸಿ ಏ ಪ್ರಹ್ಲಾದ ವರ ಬೇಡಯ್ಯ ಅಂತ ಹೇಳಿದರೆ ವರ ಬೇಡಲಿಲ್ಲ, ನಾವು ವರ ಬೇಡದೇ ಇದ್ರೆ ಇನ್ನೊಂದು ಅಹಂಕಾರ ಬಂದು ಕೊಡುತ್ತೆ, ನನ್ನಷ್ಟು ವರ ಬೇಡದಿರುವಷ್ಟು ಭಕ್ತ ನಾನು, ಅಂಥ ನನ್ನಷ್ಟು ಭಕ್ತಿ ಇನ್ಯಾರು ಇಲ್ಲ ಅಂತ ಅಹಂಕಾರ ಬಂದು ಕೊಡುತ್ತೆ. ಈ ಅಹಂಕಾರ ಅನ್ನೋದು ದೊಡ್ಡ ಬೇಕು, ಒಳಗೆ ಭಕ್ತಿ ಎಂಬ ಇಲಿ ಯಾವಾಗ ಕಾಣಿಸಿದ್ರೂ ನುಂಗಿಬಿಡ್ತಾ ಇರುತ್ತೆ. ಅದಕ್ಕೆ ದಾಸರು ಹೇಳ್ತಾರೆ, ಇಲಿಯನ್ನ ಬೆಕ್ಕು ನುಂಗುತ್ತೆ. ಆದರೆ ಇಲ್ಲಿ ರಿವರ್ಸ್ ಹೇಳುತ್ತಾರೆ, ಬೆಕ್ಕನ್ನು ಇಲಿಯು ನುಂಗುವ ತನಕ ನಮ್ಮೊಳಗೆ ಅಹಂಕಾರ ಎಂಬ ಬೆಕ್ಕಿದೆ. ನಮ್ಮೊಳಗೆ ಭಕ್ತಿ ಎಲ್ಲ ದೇವರೇ ಮಾಡಿಸಿದ ಎಂಬ ಇಲಿ ಆಗಾಗ ಒಳಗಿಂದ ಹೊರಗೆ ಬರಲಿಕ್ಕೆ ನೋಡುತ್ತೆ. ಆದರೆ ಈ ಅಹಂಕಾರ ಎಂಬ ಬೆಕ್ಕು ಥಟ್ ಅಂತ ಬರುತ್ತೆ. ಆ ಬೆಕ್ಕು ಬಂದ ಕೂಡಲೇ ದೇವರ ಮೇಲೆ ಭಕ್ತಿ, ದೇವರೇ ಮಾಡಿಸ್ತಾ ಇದ್ದಾರೆ ಎಂಬುದು ಸರ್ರಂತ ಒಳಕ್ಕೆ ಹೋಗ್ಬಿಡುತ್ತೆ. ನಾನೇ ಮಾಡಿದೆ ಎಂಬ ಬೆಕ್ಕಿನ ರಾಜ್ಯ ಆಗ್ತಾ ಇರುತ್ತೆ. ಆದರೆ ನಮ್ಮೊಳಗಿರುವ ಭಕ್ತಿ, ದೇವರೇ ಎಲ್ಲ ಮಾಡಿಸ್ತಾ ಇದ್ದಾರೆ ನನ್ನದೇನೂ ಇಲ್ಲ ಎಂಬ ಇಲಿ ಎಷ್ಟು ದೊಡ್ಡದಾಗಬೇಕು ಅಂದ್ರೆ ಅದು ಬಾಯಿ ತೆಗೆದ್ರೆ ಬೆಕ್ಕು ಒಳಗೆ ತೋರಬೇಕು, ಅಷ್ಟು ದೊಡ್ಡದಾಗಬೇಕಂತೆ. ಅದು ಪ್ರಹ್ಲಾದರಾದರೂ ತೋರಿಕೊಡುತ್ತಾ ಇದ್ದಾರೆ, ತಾವು ವರ ಬೇಡಿಲ್ಲ, ಆ ವರ ಬೇಡದೆ ಇರುವುದು ಕೂಡ ಶ್ರೀಹರಿ ಕರುಣೆಯಿಂದ. ಹೇ ಸ್ವಾಮಿ, ನಿನ್ನ ಕರುಣೆಯಿಂದ ನನ್ನೊಳಗೆ ನಿನ್ನ ವರಬೇಡದೇ ಇರುವ ಸ್ಥಿತಿ ಬಂದಿದೆಯಾ? ನಿನ್ನ ಅನುಗ್ರಹ ಇಲ್ಲದಿದ್ದರೆ ಎಲ್ಲ ಪಲ್ಟಿ ಹೊಡೆದು ಬಿಡುತ್ತೆ ಎಂಬ ಸತತ ದೇವರ ಅಧೀನ ಎಂಬ ಚಿಂತನೆ ಇದು ಪ್ರಹ್ಲಾದರಾದರಲ್ಲಿ ನಾವು ನೋಡಬೇಕಾದ. ಜಗತ್ತಿಗೆಲ್ಲ ತೋರಿಕೊಟ್ರು, ಹೀಗಿದೆ ನಮ್ಮ ಸ್ವಾಮಿಯ ಕರುಣ. ನೀವು ಸಂಸಾರದಲ್ಲಿ ಬಿದ್ದಿದ್ದರೆ ಮನಸ್ಸು ಎಲ್ಲೆಲ್ಲಿಗೋ ಹಾರಿ ಹೋಗ್ತಾ ಇರುತ್ತೆ. ಅಲ್ಲ, ಅವನೇ ಹಾರಿಸ್ತಾ ಇರ್ತಾನೆ ಒಳಗೆ ಸ್ವಾಮಿ, ನಮ್ಮ ನಮ್ಮ ಕರ್ಮಾನುಸಾರ ಹಾರಿಸಿದಾಗ ಅವನೇ ನಿಶ್ಚಲ ಸ್ಥಿತಿಗೆ ಕೊಡುವವ ಎಂಬ ಚಿಂತನೆ ಬರಬೇಕು. ಇದು ತುಂಬಾ ಜನಕ್ಕೆ ಉತ್ತರ ಆಗ್ಬಿಡುತ್ತೆ. ನಮ್ಮ ಮನಸ್ಸು ತುಂಬಾ ಹಾರಾಟ ಆಗ್ತಾ ಇದೆ, ನಿಲ್ಲಬೇಕಾದ ಕಡೆ ನಿಲ್ಲತಾ ಇಲ್ಲ, ಯಾರಲ್ಲಿ ಭಕ್ತಿ ಬರಬೇಕು ಭಕ್ತಿ ಬರ್ತಾ ಇಲ್ಲ, ತುಂಬಾ ಹಾರಾಟ ಆಗ್ತಾ ಇದೆಯಲ್ಲ ಅಂದ್ರೆ ಆ ಹಾರಾಟ ಬಿಡಿಸಿ ಭಕ್ತಿ ಕೊಡುವವ ಅವನೇ. ಅವನಿಗಾಗಿ ನಮ್ಮ ಒದ್ದಾಟ, ಅವನೇ ಎಲ್ಲ ಕೊಡಬೇಕು, ಅವನ ಪಾದಕ್ಕೆ ಶರಣಾಗತರಾಗಬೇಕು. ಇದನ್ನ ಪ್ರಹ್ಲಾದರಾದರೂ ನಮಗೆ ಚೆನ್ನಾಗಿ ತೋರಿಕೊಡ್ತಾ ಇದ್ದಾರೆ. ತದನಂತರ ಹೇಳುತ್ತಾರೆ, ಹೇ ಸ್ವಾಮಿ, ವರ ಬೇಡ, ಆದರೆ ದೊಡ್ಡವ ಜಗತ್ತಿಗೆ ತಂದೆ, ನೀನಾಗಿ ಬಂದು ಒಂದು ವರ ಕೇಳುವಂತ ಕೇಳಿದಾಗ ನಾನು ಕೇಳದ ಇದ್ರೆ ನಿನ್ನ ಆಜ್ಞೆ ಉಲ್ಲಂಘನೆ ಮಾಡಿದಂತಾಗುತ್ತೆ. ಅದಕ್ಕಾಗಿ ಒಂದು ವರ ಕೇಳುತ್ತೇನೆ. ಏನದು? ಅಯ್ಯ, ನನಗೇನೋ ಈಗ ಯಾವ ಕಾಮನೆ ಒಳಗೆ ಟಾರ್ಚ್ ಹಾಕಿದ್ರೂ ಕಾಣ್ತಾ ಇಲ್ಲ, ಆದರೆ ಅದರ ಬೇರು ಒಳಗೆಲ್ಲಾದ್ರೂ ಕೂತಿದ್ರೆ ನನಗೆ ಗೊತ್ತಿಲ್ಲ. ನೀನ ದೃಶ್ಯ ಆದ ಮೇಲೆ ಅಯ್ಯೋ ನರಸಿಂಹ ಹೋದ, ಇದು ಕೇಳಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಬಂದ್ರೆ ನನ್ನ ಗತಿ ಏನು? ಅದಕ್ಕೆ ಆ ಕಾಮನೆಗಳ ಬೇರು ಒಳಗೆ ಏನಾದರೂ ಕೂತಿದ್ರೆ ಅದು ತೆಗೆದು ಬಿಡಯ್ಯ. ಇದೇ ನಾನು ಕೇಳ್ತೇನೆ. ಕಾಮಾನಾಂ ಹೃದಯ ಅಸಂರೋಹ ಭವತಸ್ತು ವೃಣೇವರಂ. ನಿನ್ನಿಂದ ನಾನು ಏನು ಕೇಳ್ತೇನೆ ಗೊತ್ತು? ನನ್ನ ಮನಸ್ಸಿನಿಂದ ಕಾಮನೆಗಳ ಬೇರನ್ನ ತೆಗೆದು ಬಿಡಯ್ಯ ಅಂತ ಕೇಳಿಕೊಂಡ್ರು ಮಹಾನುಭಾವರು. ಅವಾಗ ಭಗವಂತ ನಕ್ಕು ತಥಾಸ್ತು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನರಸಿಂಹನನ್ನ ದಾಸರು ಸ್ತೋತ್ರ ಮಾಡುತ್ತ ವೀರಸಿಂಹನೇ ನಾರಸಿಂಹನೇ ಅಂತ ಹೇಳುತ್ತಾ ಸಂಸಾರ ವೃಕ್ಷದ ಬೇರೊರಸಿ ಕೀಳುವ ಬಿರುದ ಭಯಂಕರ, ಬೇರು ಸಹಿತ ಕೆತ್ತಿ ಬಿಡ್ತಾರಂತೆ. ಮತ್ತು ಬೆಳೆಯಬಾರದು, ಒಳಗೆ ಕಾಮನಾದಗಳು ಬೆಳೆಯಲೇಬಾರದು. ಆ ರೀತಿಯಾಗಿ ಮಾಡತಕ್ಕಂಥವ ಅದನ್ನು ತೋರಿಕೊಟ್ಟರು. ದೇವರಲ್ಲಿ ನಾವು ಬೇಡಬೇಕಾಗಿದ್ದೇನು ಎಂಬುದನ್ನು ಕೂಡ ಚೆನ್ನಾಗಿ ತೋರಿಕೊಟ್ಟ ಮಹಾನುಭಾವರು ಗುರುಗಳು ನಮ್ಮ ಪ್ರಹ್ಲಾದ್. ಸರಿ, ಇಷ್ಟಾದ ಮೇಲೆ ಮತ್ತು ವರ ಕೇಳಿದರು. ಅದೇನು ಹೇಳುತ್ತಾರೆ ಸ್ವಾಮಿ? ಇನ್ನೊಂದು ವರ ಕೊಡಯ್ಯ. ಏನದು? ಪಿತಾಮೇ ಪೂಯೇತ ದುರಂತಾದ ದುಸ್ತರಾದ ಘಾತ. ಈಗ ಹೇಳಿದ್ರು ನೋಡಿ, ಇಷ್ಟು ಕಾಲ ಅಪ್ಪರನ್ನ ಅಪ್ಪ ಅಂತ ಕರೆದಿಲ್ಲ, ಹೇ ಅಸುರರಾಟ ಅಸುರವರ್ಯ ಅಂತ ಕರೆದವರು, ಈಗ ಅಪ್ಪ ಅಂತ ಕರೆದರು. ಯಾಕೆ ಅಪ್ಪ ಅಂತ ಕರೆದರು ಅಂದ್ರೆ ಭಗವಂತನ ವಿಶೇಷವಾದ ಸ್ಪರ್ಶದಿಂದ ಪುನೀತನಾಗಿದ್ದಾನೆ ಈ ಅಪ್ಪ, ಆದ್ದರಿಂದ ನಾನು ಅಪ್ಪ ಅಂತ ಕರೀತೇನೆ ಅಂತ ಆಗ ಅಪ್ಪ ಅಂತ ಕರೆದರು. ನಂತರ ಅಪ್ಪನನ್ನು ಉದ್ಧಾರ ಮಾಡಬೇಕು ಅಂತ ಕೇಳಿಕೊಂಡು ಹಾಗೆ ನರಸಿಂಹ ಏನು ಉತ್ತರ ಕೊಡಬೇಕು? ಸರಿನಯ್ಯ, ನಿನ್ನ ಅಪ್ಪನ ಉದ್ಧಾರ ಮಾಡ್ತೇನೆ ಸರಿ ಅಂತ ಹೇಳಬಹುದಾ? ಎಂಥ ಮಾತು ಹೇಳುತ್ತಾನೆ! ನಾವು ಮಾಡಿದ ಸಾಧನೆಗೆ ನಾವು ಸರ್ಟಿಫಿಕೇಟ್ ಕೊಡೋದಲ್ಲ. ನಮ್ಮ ನಮ್ಮ ಮಧ್ಯೆ ಅಯ್ಯೋ ಇವರು ಭಾಗವತ ಧುರೀಣ, ಭಾಗವತ ಕೇಸರಿ, ಭಾಗವತ ಧುರಂಧರ, ಮಹಾಭಕ್ತ ಅಂತ ಸರ್ಟಿಫಿಕೇಟ್ ಕೊಟ್ಟು ಒಬ್ಬರಿಗೊಬ್ಬರು ಹಾರ ಹಾಕೊಳ್ಳೋದಲ್ಲ. ಸ್ವಾಮಿ ಕೊಡಬೇಕಾ ಸರ್ಟಿಫಿಕೇಟ್? ದೊಡ್ಡವರು ಕೊಡಬೇಕು. ಆದ್ದರಿಂದ ಇಲ್ಲಿ ನರಸಿಂಹ ಹೇಳುತ್ತಾ ಇದ್ದಾನೆ, ಹೇ ಪ್ರಹ್ಲಾದ, ಭವಾನ್ ವೈ ಕುಲಪಾವನ, ನಿನ್ನಂಥ ಅವರು ಯಾವ ಕುಲದಲ್ಲಿ ಹುಟ್ಟುತ್ತಾರೋ ಆ ಕುಲ ಪಾವನ ಆಯ್ತಯ್ಯ. ನೀನು ಹುಟ್ಟಿದ ಮೇಲೂ ನಿನ್ನಪ್ಪನಿಗೆ ಸದ್ಗತಿ ಬೇಕು ಅಂತ ಕೇಳಬೇಕಾ? ನೀನು ಹುಟ್ಟಿದ ಕೂಡಲೇ ನಿನ್ನ ಅಪ್ಪನಿಗೆ ಸದ್ಗತಿ ಖಚಿತ ಆಯಿತು ಅಂದ್ರು. ಆ ರೀತಿ ನೃಸಿಂಹದೇವರಿಂದ ಪರಮಾನುಗ್ರಹ ಪಡೆದಂತಹ ಮಹಾನುಭಾವರು. ಸರಿ ಬಾ ಪ್ರಹ್ಲಾದ. ಅಂದರೆ ಏನು ಕೇಳಿದ್ರು ಗೊತ್ತಾ ಸ್ವಾಮಿ? ಏನಾನ್ ಕೃಪಣಾನ್. ಸ್ವಾಮಿ, ಈ ಕೃಪಣರು ಇದ್ದಾರೆ, ನನ್ನ ಸುತ್ತೂ ಇದ್ದಾರೆ. ಯಾರು ಕೃಪಣರ? ಕೃಪಣ ಶಬ್ದಕ್ಕೆ ಅರ್ಥ ಏನು? ಕೃಪಣವತ್ಸಲ, ಕೃಪಣವತ್ಸಲ, ಕೃಪಣ ನಾನು ಅಂತ ಬರ್ತಾ ಇರುತ್ತಲ್ಲ, ಕೃಪಣ ಅಂದ್ರೆ ಏನು? ಅಂದ್ರೆ ಹೇಳುತ್ತಾರೆ ಶಬ್ದಕ್ಕೆ ಅರ್ಥ, ಯಾವನಾದರೆ ಚೂರು ಒಂದು ರೂಪಾಯಷ್ಟು ಸುಖಕ್ಕಾಗಿ ಕೋಟಿ ರೂಪಾಯಷ್ಟು ದುಃಖ ಪಡುತ್ತಾನೋ, ಅದಕ್ಕೆ ಕೋಟಿ ಪಟ್ಟು ದುಃಖ ಪಡತಾನೋ, ಅಷ್ಟು ಶ್ರಮ ಪಟ್ಟು ಚೂರು ಸುಖಕ್ಕಾಗಿ ಒದ್ದಾಡಿ ಒದ್ದಾಡಿ ಸುಖ ಪಡತಾನೋ ಅವರನ್ನು ಕೃಪಣರು ಅಂತಾರೆ. ಅಂಥ ಕೃಪಣರಲ್ಲಿ ನಾನೊಬ್ಬ, ಕೃಪಣವತ್ಸಲ ನೀನು. ಆ ರೀತಿಯಲ್ಲಿ ಭಗವಂತನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ನೃಸಿಂಹನನ್ನ ಕೇಳಿಕೊಳ್ಳುತ್ತಾರೆ, ಸ್ವಾಮಿ ನನ್ನ ಸುತ್ತ ಇರತಕ್ಕಂಥವ್ರು ಯಾರಿದ್ದಾರಲ್ಲ ಇವರೆಲ್ಲ, ಇವರನಿಗೆ ನಿನ್ನ ಪರಿಚಯವೇ ಇಲ್ಲಯ್ಯ ನಿನಗೆ. ಹೇಳ್ತಾರೆ, ನಾನು ನಿನ್ನ ಕರುಣೆ ಪಡೆದಂತಹ ನಾರದರ ಪಾದಗಳೆಂಬ ದುರ್ಗ ಆಶ್ರಯ ಮಾಡಿಕೊಂಡಿದ್ದೇನೆ. ನನ್ನ ಸುತ್ತು ಗುರುಗಳ ಪಾದದ ಕೋಟೆ ರಕ್ಷಣವಾಗಿದೆ, ಗುರುಗಳ ಪಾದವೆಂಬ ಕೋಟೆ ನನ್ನ ರಕ್ಷಣೆಯಾಗಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಮಹಾನುಭಾವರ ಪಾದವನ್ನು ಹಿಡಿದದ್ದಕ್ಕೆ ನಿನ್ನ ದರ್ಶನ ಆಯಿತಯ್ಯ. ಆದರೆ ಇವರಿಗೆ ಯಾರಿಗೆ ನಿನ್ನ ಪರಿಚಯವೇ ಇಲ್ಲ, ನಿನ್ನ ಕಾಣಬೇಕೆಂಬ ಹಂಬಲವೂ ಹುಟ್ಟಿಲ್ಲಯ್ಯ. ಅದಕ್ಕೆ ದಯವಿಟ್ಟು ನಿನ್ನ ಪ್ರಾರ್ಥನೆ ಹೋಗಲು. ಏನದು? ಇವರೆಲ್ಲರಲ್ಲಿ ನಿನ್ನ ಭಕ್ತಿಯನ್ನು ಹುಟ್ಟುಹಾಕಿ, ಇವರಿಗೆ ನಿನ್ನ ಭಕ್ತಿಯನ್ನು ಚೆನ್ನಾಗಿ ತೋರಿಸಿಕೊಟ್ಟು, ನಂತರ ಇವರಿಗೆ ನಿನ್ನನ್ನು ತೋರಿ ಅವರ ಜೊತೆಗೆ ನಾನು ಬರ್ತೇನೆ ಹರಿಯೇ, ನಾನೊಬ್ಬನೇ ಬರಲ್ಲ ಅಂತ ನೃಸಿಂಹನನ್ನು ಕೇಳಿದಾಗ ನೃಸಿಂಹ ಬಹಳ ಸಂತೋಷಪಟ್ಟಂತೆ. ಸ್ವಾಮಿ ಹೇಳ್ತಾ ಇದ್ದಾನೆ, ಪ್ರಹ್ಲಾದ ಹಾಗಾದರೆ ನೀನು ಎಲ್ಲರನ್ನ ಕರ್ಕೊಂಡು ಬರಬೇಕಲ್ಲ, ಹಾಗಾದ್ರೆ ಎಲ್ಲರಿಗೂ ಲೀಡರ್ ನೀನೇ ಆಗು ಅಂದ್ರು. ಸರ್ವೇಶಾಂ ಪ್ರತಿರೂಪ ಧೃಕ್. ಅಂದರೆ ಪ್ರತಿಬಿಂಬ ಬಿಂಬಸ್ಥಾನೀಯನಾಗಿರು. ಬಿಂಬರೆನಿಪರು ಸೋತ್ತಮರು, ಪ್ರತಿಬಿಂಬರೆನಿಪರು ಸ್ವಾವರರು. ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿ ಎಂದು ಈ ರೀತಿಯಲ್ಲಿ ಇಡೀ ಜಗತ್ತಿನಲ್ಲಿ ಯಾರ್ಯಾರು ಭಕ್ತರಿದ್ದಾರೆ ಅವರಿಗೆ ಬಿಂಬಸ್ಥಾನೀಯನಾಗಿರು. ನಂತರ ಹೇಳ್ತಾರೆ, ಮದ್ಭಕ್ತಾ ತ್ವಾಮನೋರಥಾ, ನನ್ನ ಭಕ್ತರು ನಿನ್ನ ಅನುಸರಿಸಲಿ ಅಂತ ಹೇಳಿದರು. ಅದಕ್ಕೆ ಎಷ್ಟೆಷ್ಟೇ ದೊಡ್ಡವರು ಬಂದರು, ಶೇಷದಾಸರು ತಮ್ಮ ಸುಳಾದಿಯಲ್ಲಿ ಹೇಳಿಕೊಳ್ತಾರೆ ತಾವು ಯಾರು ಅಂತ. ಅವರು ಇದ್ದಷ್ಟು ಕಾಲ ಸುಳಾದಿಯನ್ನ ಬಚ್ಚಿಟ್ಟಿದ್ರು, ನಂತರ ಸುಳಾದಿ ಹೊರಗೆ ಬಂತು. ಅವ್ರು ಹೇಳ್ತಾರೆ, ಅರ್ಜುನನೇ ಸಾಕ್ಷಾತ್ ಅರ್ಜುನನೇ ಬಂದದ್ದು ಇಂದ್ರಾಂಶರು ಅಂತ ಹೇಳಿಕೊಂಡಿದ್ದಾರೆ ಅವರು. ಅದರಲ್ಲಿ ಅವರು ರಾಜರ ಹತ್ರ ಹೋದಾಗ ರಾಜರಿಗೆ ಸಾಷ್ಟಾಂಗ ನಮಸ್ಕಾರ ಇರುತ್ತಾರೆ. ಅದಕ್ಕೆ ನನ್ನ ಭಕ್ತರು ಯಾರೇ ಬಂದಿದ್ರು ನಿನ್ನ ಅನುಸರಿಸಲಿ. ಮುಂದೆ ನೋಡೋಣ. ಅಂದರೆ ಅಂಥ ಭಕ್ತರು, ತಮಕ್ಕಿಂತ ಸ್ವರೂಪದಲ್ಲಿ ದೊಡ್ಡವರಾದ ಭಕ್ತರು ಬಂದರೆ ರಾಯರು ಎಂಥ ಪ್ರವೃತ್ತಿ ಮಾಡುತ್ತಾರೆ ಎಂಬುದು ಅದನ್ನು ಗಮನಿಸಬೇಕಲ್ವಾ. ಅದನ್ನು ಮುಂದೆ ನೋಡೋಣ. ಈ ರೀತಿಯಲ್ಲಿ ನರಸಿಂಹದೇವರು ಪೂರ್ಣಾನುಗ್ರಹ ಮಾಡಿದರು. ಇದನ್ನೇ ಎಲ್ಲರಿಗೂ ನೀನು ಬಿಂಬಸ್ಥಾನೀಯನಾಗಿರು ಎಂಬ ಆ ಮಾತಿನ ಅರ್ಥವನ್ನೇ ಒಬ್ಬರು ದಾಸರು ಹೇಳುತ್ತಾರೆ. ಎಂಥಾತ ಗುರುರಾಜನು ಈ ಜಗದಂತರ್ನಿಯಾಮಕನು ಅಂತ ಹೇಳ್ತಾರೆ. ಎಂಥ ಒಂದು ಮಾತು ಪ್ರಯೋಗ ಮಾಡುತ್ತಾರೆ. ಈ ಜಗತ್ತಿನ ಅಂತರ್ನಿಯಾಮಕತ್ವ ರಾಘವೇಂದ್ರ ಸ್ವಾಮಿಗಳಲ್ಲಿದೆ. ಏನದು ಅಂತರ್ನಿಯಾಮಕತ್ವ ಆದರೆ? ತತ್ವಾಭಿಮಾನಿಗಳಿಗೆ ಮಾತ್ರ ಸಲ್ಲಬೇಕಾದ ಪದವಿ ಅದು, ಜಗದಂತರ್ನಿಯಾಮಕತ್ವ ಅಂತ ಹೇಳಿ. ಆದರೆ ರಾಯರಿಗೆ ಹೇಗೆ ಬಂತು? ನೃಸಿಂಹನ ಕರುಣೆಯಿಂದ ಬಂತು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಅವರು ಹೇಳುತ್ತಾರೆ, ನೃಸಿಂಹದ ದೊಡ್ಡವರೆಲ್ಲ ಹೇಳುವ ಮಾತು. ಪ್ರಹ್ಲಾದರಾದರೂ ಒಂದು ರೂಪದಿಂದ ಸಜ್ಜನರ ಅನಿರುದ್ಧ ದೇಹದಲ್ಲಿ ತಾವು ನಿಂತುಕೊಂಡು, ನೃಸಿಂಹದೇವರ ಅನುಗ್ರಹದಿಂದ ಅನಿರುದ್ಧ ದೇಹದಲ್ಲಿ ಇದ್ದುಕೊಂಡು ಅವರವರ ಗುರುಗಳನ್ನ ತೋರುವ ಕಾರ್ಯಕ್ರಮ ಮಾಡುತ್ತಾ ಇದ್ದಾರೆ. ಅವರವರ ಗುರುಗಳನ್ನ ಅವರಿಗೆ ತೋರಿಕೊಟ್ಟು ಉದ್ಧಾರ ಮಾಡತಕ್ಕಂತಹ ಮಹಾನುಭಾವರಿವರು ಅಂತ ರಾಯರ ಕುರಿತು ಹಿರಿಯರ ಮಾತು, ದೊಡ್ಡವರ ಮಾತು. ಇರಲಿ, ರಾಯರು ಪ್ರಹ್ಲಾದರಾದರೆ ಅಲ್ಲ, ಅವರನ್ನು ಪ್ರಹ್ಲಾದರಾದರು ಅಂತ ಒಪ್ಪಲ್ಲ, ಈ ಮಾತುಗಳೆಲ್ಲ ಒಪ್ಪಲ್ಲ ಅಂತನ್ನುವರು ಹಾಗೆ ಇಲ್ಲ. ಅವರನ್ನು ನಾವು ಯಾವ ರೀತಿಯ ಖಂಡನೆಯೂ ಮಾಡಲ್ಲ. ಅವರನ್ನು ಏನಪ್ಪ ನೀವು ಹೀಗಂತೀರಿ ಅಂತ ಅವರ ಮೇಲೆ ದ್ವೇಷವೂ ಮಾಡಲ್ಲ. ಯಾಕೆಂದ್ರೆ ಅವರ ಅಭಿಪ್ರಾಯ ಅವರದು, ಸಜ್ಜನರೇ ಇರ್ತಾರೆ, ಈ ಅಭಿಪ್ರಾಯ ಬಂದಿರುತ್ತೆ. ಅದನ್ನು ನಾವು ಗಮನಿಸಿದ್ರೆ ಸುಮ್ಮನೆ ಇದ್ರಾಯ್ತು. ನಮಗೆ ನಮ್ಮ ಹಿರಿಯರು ಹೇಳಿಕೊಟ್ಟದ್ದು ನಮಗೆ ಇದ್ರೆ ಸಾಕು, ಅಷ್ಟು ಸಾಕು ನಮಗೆ. ಸರಿ, ನಂತರ ಪ್ರಹ್ಲಾದರಾದರು ಪೂರ್ಣವಾಗಿ ನೃಸಿಂಹದೇವರ ಅನುಗ್ರಹ ಪಡೆದು ಜಗತ್ತಿಗೆಲ್ಲ ಆದರ್ಶಪ್ರಾಯರಾಗಿ ನಿಂತರು. ನಂತರ ವ್ಯಾಸರಾಜರಾಗಿ ಬಂದು, ವ್ಯಾಸರಾಜರು ಪೂರ್ಣವಾಗಿರತಕ್ಕಂತಹ ಆಚಾರ ಗ್ರಂಥಗಳಿಗೆ ವ್ಯಾಖ್ಯಾನಗಳನ್ನು ಬರೆದರು. ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವಾದಿ ಗ್ರಂಥಗಳನ್ನು, ಅನೇಕ ಗ್ರಂಥಗಳನ್ನು ಬರೆದರು. ವ್ಯಾಸರಾಜರಾಗಿ ಬಂದು ಜಗತ್ತಿಗೆ ಮಧ್ವರಾಜರ ವಿಶೇಷವಾಗಿರತಕ್ಕಂತಹ ಸೇವಾ ಮಾಡಿದರು. ಎಂತಹ ಸೇವಾ ಮಾಡಿದರು ಅಂದರೆ, ವ್ಯಾಸರಾದರೂ ಮಧ್ವಮತವನ್ನ ತಮ್ಮ ಮೂರು ಗ್ರಂಥಗಳು, ಚಂದ್ರಿಕಾ, ತರ್ಕತಾಂಡವ, ನಯಾಮೃತವೆಂಬ ಮೂರು ಗ್ರಂಥಗಳ ದೊಡ್ಡ ಕೋಟೆಯ ನಿರ್ಮಾಣ ಮಾಡಿ ಯಾರೂ ನಮ್ಮ ಮೇಲೆ, ಸಿದ್ಧಾಂತದ ಮೇಲೆ ಪ್ರಹಾರ ಮಾಡದಂತೆ ನೋಡಿಕೊಂಡ ಮಹಾನುಭಾವರು ನಮ್ಮ ವ್ಯಾಸರಾಜಗುರು ಸಾರ್ವಭೌಮರು. ಅವರು ಶಾಸ್ತ್ರ ಸೇವೆಯನ್ನು ಅಪಾರವಾಗಿ ಮಾಡಿದರು. ಎರಡು ರೀತಿಯಾಗಿ ಮಾಡಿದರು, ಸಂಸ್ಕೃತದಲ್ಲೂ ಮಾಡಿದರು, ಕನ್ನಡದಲ್ಲೂ ಮಾಡಿದರು. ಆಚಾರ್ಯ ಕೊಟ್ಟಂತಹ ಅಮೃತ ಎಲ್ಲರ ಬಾಯಿಗೆ ಬರಲಿಲ್ಲ. ಅದಕ್ಕಾಗಿ ಜೈತೀರ್ಥರು ಬಂದರು, ಅನೇಕ ಟಿಪ್ಪಣಿಕಾರರು ಬಂದರು. ಆದರೆ ಸಂಸ್ಕೃತದಲ್ಲಿ ಕೂತಿದೆ, ಎಲ್ಲರಿಗೂ ಎಟಕ್ತಾ ಇಲ್ಲ, ಬಾಯಿಗೆ ಕಬ್ಬಿಣದ ಕಡಲೆ ಆಗಿದೆ, ಚಿಕ್ಕ ಮಕ್ಕಳು ಅಲ್ಲೇ ಇಲ್ಲ, ಅಂಥವರ ಬಾಯಿಗೆ ಕಬ್ಬಿಣದ ಕಡಲೆ ಕೊಟ್ಟರೆ ಹೇಗೆ ತಿನ್ನಲಿಕ್ಕೆ ಸಾಧ್ಯ? ಎಲ್ಲರೂ ಪಾಪ ನೋಡುತ್ತಾ ಇದ್ದಾರೆ, ಕೇಳುತ್ತಾರೆ, ಪ್ರವಚನಗಳು ಪಾಠಗಳು ಕೇಳುತ್ತಾರೆ, ಅನುಷ್ಠಾನಕ್ಕೆ ಇಳಿಕೆ ಬರ್ತಾನೆ ಇಲ್ಲ, ಏನೂ ಅರ್ಥ ಆಗಲ್ಲ, ಆದಂತೆ ಇರುತ್ತೆ ಅರ್ಥ ಆಗಲ್ಲ. ಅಂಥ ಕಾಲಕ್ಕೆ ಇದಕ್ಕೆ ದೊಡ್ಡ ಒಂದು ಉಪಕಾರವನ್ನು ಮಾಡಿದವರೇ, ಮೊದಲು ಮಾಡಿದವರೇ ನಮ್ಮ ನರಹರಿತೀರ್ಥರು, ಆಚಾರ್ಯರ ಶಿಷ್ಯರಾಗಿರತಕ್ಕಂತಹ ನರಹರಿತೀರ್ಥರು. ಕನ್ನಡದಲ್ಲಿ ಅದ್ಭುತವಾದ ಪದಗಳನ್ನು ರಚನೆ ಮಾಡಿ ಶಾಸ್ತ್ರದ ತತ್ವಕ್ಕೆ ಸಂಸ್ಕೃತ ಪದಗಳಿಗೆ ಕನ್ನಡದ ತರ್ಜುಮೆ ಕೊಟ್ಟರು, ಇದ್ದದ್ದು ಇದ್ದ ಹಾಗೆ ಕೊಟ್ಟರು. ಆ ರೀತಿಯಾಗಿ ಕನ್ನಡದ ಪದಪದ್ಯಗಳಲ್ಲಿ ಭಗವತ್ ತತ್ವವನ್ನು ಹರಿಸಿದ, ಗಂಗೆಯನ್ನ ಹರಿಸಿದ ಗಂಗೋತ್ರಿ ಯಾರು ಅಂದರೆ ಆ ಕನ್ನಡದ ಸಾಹಿತ್ಯದ ಉಗಮ ಬಂದದ್ದೇ ನಮ್ಮ ನರಹರಿ ತೀರ್ಥರಿಂದ, ಅವರಿಗೆ ಉಗಮ ಬಂದದ್ದೇ ನಮ್ಮ ಮಧ್ವರಾಯರಿಂದ, ಮಧ್ವರಾಯರಂತೆ ಬಂದದ್ದೇ ಕನ್ನಡದ ರೂಪದಲ್ಲಿ ಆ ವಿಶೇಷವಾಗಿ ಅಲ್ಲಿ ಪ್ರಕಟ ಆಯಿತು. ಅವರಿಂದ ಬಂದದ್ದೇ ವ್ಯಾಸರಾಜರಿಂದ ಅದ್ಭುತ ಪ್ರವಾಹವಾಗಿ ಬಂತು, ಅದ್ಭುತ ಪ್ರವಾಹವಾಗಿ ಬಂತು. ಅದನ್ನ ಪುರಂದರದಾಸರು, ಆದ ಮೇಲೆ ಕನಕದಾಸರು ಮೊದಲಾದ ಎಲ್ಲಾ ದಾಸರಲ್ಲಿ ತುಂಬಿ ಅವರ ಮೂಲಕ ಜಗತ್ತಿಗೆ ಅದ್ಭುತವಾಗಿ ಕನ್ನಡ ಸಾಹಿತ್ಯವನ್ನ, ಅಂದರೆ ವಿಶೇಷವಾಗಿ ದಾಸ ಸಾಹಿತ್ಯವನ್ನ ಕೊಟ್ಟಿರತಕ್ಕಂಥ ಮಹಾನುಭಾವರು. ವ್ಯಾಸರಾಜರ ಕೃತಿಗಳನ್ನು ನೋಡಿದಾಗ ಅವರು ಭಗವಂತನ ಚಿಂತನೆ ಮಾಡುತ್ತಾ ಮೈಮರೆತು ಹೋದ ರೀತಿ ಅದ್ಭುತವಾಗಿರುತ್ತೆ. ಆದರೆ ಅಷ್ಟೇ ಅಲ್ಲದೆ ವ್ಯಾಸರಾಜರ ಕುರಿತು ನಾವೆಷ್ಟು ಹೇಳಿದರೆ ಏನು ಉಪಯೋಗ? ಇವರು ಟ್ರಂಪೆಟ್ ಇವರೇ ಬಾರಿಸಿಕೊಂಡ್ರು ಅಂತಾಗುತ್ತೆ. ಬೇರೆಯವರು ಹೇಳಿದ ಮಾತನ್ನು ಗಮನಿಸಬೇಕಲ್ಲ. ಕೃಷ್ಣ ಶಾಸ್ತ್ರಗಳನ್ನು ಆಹಾ ದ್ವೈತ ಪಂಡಿತರು ಅವರು ತಮ್ಮ ಗ್ರಂಥದಲ್ಲಿ ಬರೀತಾರೆ. ವ್ಯಾಸರಾಜರು ನ್ಯಾಯಾಮೃತ ಬರೆದು ಇಡೀ ಜಗತ್ತಿಗೆ ಉಪಕಾರ ಮಾಡಿದ್ರು. ಹಾಗೆ ನಮ್ಮವರಂದ್ರು ಅಲ್ಲ, ಯಾರು ನಯಾಮೃತ ಬರೆದದ್ದು ನಮಗಾಗಿ, ನಮಗೂ ಉಪಕಾರ ಮಾಡಿದ್ರು. ಅದ್ವೈತಿಗಳ ಖಂಡನೆ ಬಂತಲ್ಲ ಅದರಲ್ಲಿ, ಅಂತಹ ಕಾಲಕ್ಕೆ ನಿಮಗೂ ಉಪಕಾರ ಹೇಗಾಗುತ್ತೆ? ಜಗತ್ತಿಗೆ ಉಪಕಾರ ಅಂತ ಹೇಳಿದ್ರಲ್ಲ, ಅದರಲ್ಲಿ ಜಗತ್ತಿನಲ್ಲಿ ನೀವು ಸೇರಿದ್ದೀರಲ್ಲ, ನಿಮ್ಮ ಸಿದ್ಧಾಂತದ ಖಂಡನೆ ಮಾಡಿದಾಗ ನಿಮಗೂ ಉಪಕಾರ ಹೇಗಾಯಿತು? ಅಪಕಾರವೇ ಅಲ್ವಾ ಅಂದ್ರೆ ಹೇಳ್ತಾರೆ. ಆ ಅದ್ವೈತ ತತ್ವ ಅದೇನು, ಆ ಪರಂಪರೆ ಬಂದಿತ್ತು, ಅದರಲ್ಲಿ ಒಂದು ವಿಷ ಬೀಜ ಬಂದಿತ್ತು. ಏನದು ಅಂದರೆ, ಹಿರಿಯರು ಹೇಳಿದ್ದನ್ನ ಕಿರಿಯರು ಖಂಡನೆ ಮಾಡ್ತಾ ಇದ್ರು. ಹಿರಿಯರು ಹೇಳಿದ್ದಕ್ಕೆ ಇದು ನಾನು ಒಪ್ಪಲ್ಲ, ನಾನು ಹೀಗೆ ಹೇಳ್ತೇನೆ ಅಂತ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿಕೊಂಡು ಹೋಗಿದ್ರು. ಅದ್ವೈತಿಗಳಿಗೆ ಅರ್ಥ ಆಗ್ಲಿಲ್ಲ, ತಮ್ಮ ಅದ್ವೈತ ಮತ ಎಷ್ಟು ಪಂಗಡ ಆಗಿದೆ, ಯಾರ್ಯಾರು ಏನ್ ಹೇಳಿದ್ದಾರೆ ಎಂಬುದು ಅವರಿಗೆ ತಲೆಗೆ ಎಟಕದಂತ ಪ್ರಶ್ನೆ ಆಗಿತ್ತು. ಎಲ್ಲರಿಗೂ ಇತ್ತ ಮತ ನಿರ್ಧಾರ ಆಗ್ತಿದ್ದಿಲ್ಲ. ಅಂಥ ಇದು ನಮ್ಮ ಮಾತಲ್ಲ, ಅವರ ಮಾತು ನೋಡಬೇಕು. ಅವ್ರು ಹೇಳ್ತಾರೆ, ಇಂಥ ಪರಿಸ್ಥಿತಿಯಲ್ಲಿ ವ್ಯಾಸರಾಜರು ಹೇಳಿಕೊಟ್ಟದ್ದು ಏನು ಗೊತ್ತಾ? ಅವರು ನಗತಾ ನಮ್ಮನ್ನ ಬಡಿದ್ರು. ಹೇಗೆ ಮಕ್ಕಳು ಆಟ ಆಡ್ಲಿಕ್ಕೆ ಬಂದಾಗ ತಂದೆ ಅವರು ಸರಿ ಆಟ ಆಡಿ ಜಗಳಾಡಿದಂತೆ ಏನೋ ಡಿಶುಮ್ ಡಿಶುಮ್ ಅಂತ ಆಟ ಆಡ್ತಾರಲ್ಲ, ಅದೇ ತರ ಚೂರು ಅವರಿಗೆ ನೋವಾಗದಂತೆ ಜಗಳಾಡುತ್ತಾನೆ. ಅದೇ ತರ ವ್ಯಾಸರಾಜರು ವಾದಿಗಳು ಬಂದರೆ ಅವರ ಜೊತೆಗೆ ವಾದ ಮಾಡುವ ಶೈಲಿ ಹೇಗಿತ್ತು ಅಂದ್ರೆ, ಅವರನ್ನ ಶ್ರೀಹರಿಪಣದಕ್ಕೆ ಹಾಕಲೇಬೇಕು, ಅವರಲ್ಲಿ ಪರಿವರ್ತನೆ ತರಬೇಕು ಎಂಬ ಪ್ರವರ್ತನೆ ಇತ್ತಷ್ಟೇ ಹೊರತು, ನನ್ನ ಪಾಂಡಿತ್ಯ ತೋರಿ ಅವರನ್ನ ಸೋಲಿಸಿ ಹೀಯಾಳಿಸಬೇಕು ಎಂಬ ಪ್ರವರ್ತನೆ ಅವರಲ್ಲಿದ್ದಿಲ್ಲ. ಅಂತಹ ಮಹಾನುಭಾವರು ನಮ್ಮ ವ್ಯಾಸರಾಜರು. ಅದನ್ನು ಅವರು ಹೇಳುತ್ತಾರೆ, ಇವರು ವ್ಯಾಸರಾಜರು ನ್ಯಾಯಾಮೃತದಲ್ಲಿ ಮಾಡಿದ್ದೇನಯ್ಯ ಅಂದರೆ, ಇಡೀ ಅದ್ವೈತದ ನಾನಾ ಪಂಗಡಗಳೇನಿವೆ ಆ ಅದ್ವೈತ ಶಾಸ್ತ್ರವನ್ನೆಲ್ಲ ಒಂದು ಕಡೆ ಸೇರಿಸಿ ಸಂಗ್ರಹ ಮಾಡಿ ಕೊಟ್ಟರು. ಇದರಿಂದ ನಮಗೆ ಉಪಕಾರ ಆಯಿತು. ಅದ್ವೈತ ಶಾಸ್ತ್ರ ಎಷ್ಟು ಪಂಗಡ, ಯಾರ್ಯಾರು ಏನು ಹೇಳಿದ್ದಾರೆ ಅಂತ ನಮಗೇ ಗೊತ್ತಿಲ್ಲದ್ದು ನಮಗೆ ಹೇಳಿಕೊಟ್ರು. ಒಟ್ಟಾರೆ ಅದ್ವೈತ ಶಾಸ್ತ್ರದ ಪಾಠ ನಮಗೆ ಹೇಳಿಕೊಟ್ಟ ಗುರುಗಳೇ ಯಾರು? ನಮ್ಮ ವ್ಯಾಸರಾಜರು. ಅವರು ಒಂದು ವೇಳೆ ಈ ತರ ಹೇಳದಿದ್ರೆ ಅದ್ವೈತ ಪಂಗಡಗಳೆಷ್ಟು ಅಂತ ನಮಗೆ ಅರ್ಥ ಆಗ್ತಾ ಇದ್ದಿಲ್ಲ. ಆದ್ದರಿಂದ ಖಂಡನೆ ಮಾಡಿದ್ರೂ ಅಡ್ಡಿ ಇಲ್ಲ, ನಮ್ಮ ಶಾಸ್ತ್ರ ನಮಗೆ ಕೊಟ್ರು ಅಂತ ಅವರು ಆನಂದ ಪಟ್ಟರು. ನಂತರ ಕೊನೆಗೆ ಹೇಳ್ತಾರೆ, ವ್ಯಾಸರಾಜರ ಅದ್ಭುತವಾದ ತಾಕತ್ತೆಂಥದ್ದು ಅಂದ್ರೆ ಹೇಳ್ತಾರೆ, ವ್ಯಾಸರಾಜರ ಪಾದಾರವಿಂದಕ್ಕೆ ನಮಸ್ಕಾರ ಮಾಡಲಿಕ್ಕೆ, ಎಂದಪ್ಪಿ ಅದ್ವೈತಿ ನಾನು, ಆದರೆ ಅವರ ಪಾದಾರವಿಂದಕ್ಕೆ ನಮಸ್ಕಾರ ಮಾಡಲಿಕ್ಕೆ ನಾನು ಗರ್ವ ಪಡ್ತಾ ಇದ್ದೇನೆ ಎಂದು ಅವರು ಹೇಳ್ತಾರೆ. ಅಷ್ಟೇ ಅಲ್ಲ, ಆ ಪೀಠದಲ್ಲಿಗಿಂತ ಚಿಕ್ಕ ಹುಡುಗನಲ್ಲೂ ವ್ಯಾಸರಾಜರ ಸನ್ನಿಧಾನ ಬರುತ್ತೆ, ಅವರು ಬೃಹಸ್ಪತಿಗಳಾಗಿ ಬಿಡುತ್ತಾರೆ ಎಂಬ ಮಾತನ್ನ, ಅದ್ಭುತವಾದ ಮಾತನ್ನ ಹೇಳಿಬಿಡುತ್ತಾರೆ. ಯಾರೀತ ವ್ಯಾಸರಾಜರನ್ನು ನೋಡಿದವರ? ಇಲ್ಲ, ವ್ಯಾಸರಾಜರನ್ನ ನೋಡದೇ ಇರುವ ಇತ್ತೀಚಿನ ಕಾಲದ ಅದ್ಭುತ ಪಂಡಿತ ವ್ಯಾಸರಾಜರ ಕುರಿತು ಕೇಳಿ ಅವರ ಕೃತಿಗಳನ್ನು ನೋಡಿ ಮನಸ್ಸು ಕರಿಗಿ ಹೇಳಿದ ಮಾತು. ಇನ್ನ ವ್ಯಾಸರಾಜರ ಕಾಲದವರೇ ಆದಂಥ ಸೋಮನಾಥ ಕವಿ ಅವರಿಂಥ ಮಾತನ್ನು ಹೇಳುತ್ತಾರೆ, ಅದ್ಭುತವಾದ ಮಾತನ್ನು ಹೇಳುತ್ತಾರೆ. ಸೋಮನಾಥ ಕವಿ ವ್ಯಾಸಯೋಗಿ ಚರಿತ ಅಂತ ಚರಿತ್ರೆಯನ್ನು ಬರೀತಾರೆ, ವ್ಯಾಸರಾಜ ಚರಿತ್ರೆಯನ್ನು. ಆ ಚರಿತ್ರೆಯನ್ನು ಬರೆದಾಗ ಅವರ ಸಹವಿದ್ವಾಂಸರೆಲ್ಲ ಅವರ ಮೇಲೆ ಸಿಟ್ಟು ಮಾಡುತ್ತಾರೆ, ಇದೇನಿದೆ ನೀವು ವ್ಯಾಸರಾಜರ ಬಗ್ಗೆ ಚರಿತ್ರೆ ಬರೆದಿದ್ರಲ್ಲ, ಎಷ್ಟು ದುಡ್ಡಿನ ಮೇಲೆ ಅಪೇಕ್ಷೆ ಇದ್ರು ಕೂಡ ಅಷ್ಟ ನಾವೇ ಕೊಡ್ತೀವಲ್ಲ ನಿಮಗೆ, ಹಾಗ ಹೀಗ ಅಂತೆಲ್ಲ ನಾನಾ ರೀತಿ ಮಾತಾಡಿದರೆ. ಅವಾಗ ಸೋಮನಾಥ ಕವಿ ಅವರಿಗೆ ಕೊಟ್ಟ ಉತ್ತರ ಇಷ್ಟು, ಅಲ್ಲಯ್ಯ ನೀವೆಷ್ಟು ಕೊಡಬಲ್ಲರು ನನಗೆ? ಒಂದು ಮಣ ಬಂಗಾರ ಕೊಡ್ತೀರೋ, ಒಂದು ಟನ್ ಕೊಡ್ತೀರೋ, ಎಷ್ಟು ಕೊಡ್ತೀರಾ? ಆದರೆ ಮೇರು ಪರ್ವತ ಅದು ಬಂಗಾರದ ಮುದ್ದೆ, ಎಣಸಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥದ್ದು ನಾನು ಕಾವ್ಯ ಬರೆದಾಗ ವ್ಯಾಸರಾಜರು ತಲೆ ತೂಗಿದ್ದಾರೆ. ವ್ಯಾಸರಾಜರು, ವ್ಯಾಸರಾಜರಂಥ ಮಹಾನುಭಾವರು, ಅಂಥ ಪಂಡಿತಾಗ್ರಗಣ್ಯರು ನಾನು ಕಾವ್ಯ ಬರೆದಾಗ ತಲೆ ತೂಗಿದ್ದಾರೆ, ಹಾ ಚೆನ್ನಾಗಿದೆ ಅಂತ ಹೇಳುತ್ತಾರೆ. ಆ ವ್ಯಾಸರಾಜರ ಒಂದು ತಲೆ ತೂಗುವುದು ನನ್ನ ಪಾಲಿಗೆ ಎಷ್ಟಾಗಿದೆ ಅಂತ ಹೇಳುತ್ತಾರೆ. ಶ್ಲಾಘಾ ಕಂಪನ ಮೇಕಮೇವ ಶಿರಸ ಶ್ರೀವ್ಯಾಸ ಯೋಗೀಶಿತು ಮೇರೂಣಾಂ ಶತಮರ್ಹತಿ ಕ್ಷಿತಿ ತಲೆ ವಿದ್ಯಾವತಾಂ. ವಿದ್ಯಾವಂತರಾದವರು ಯಾರಿರ್ತಾರೆ ಅಂಥವರಿಗೆ ಅವರ ವಿದ್ಯೆಯಲ್ಲಿ ಪರೀಕ್ಷೆ ಆದರೆ ವ್ಯಾಸರಾಜರ ಮುಂದೆ ಪಾಸ್ ಆಗುವುದು. ಅಂತಹ ವ್ಯಾಸರಾಜರು ನಾನು ಹೇಳಿದ ಕಾವ್ಯಕ್ಕೆ ತಲೆದೋಗಿ ಶಭಾಷ್ ಅಂತ ಹೇಳಿದರು ಅಂತ ಹೇಳಿದರೆ ನನಗೆ ಬಂಗಾರ ನೀವೇನು ಕೊಡ್ತೀರಾ? ನನಗೆ ಒಂದು ಮೇರು ಪರ್ವತ ಅಲ್ಲ, ಮೇರುಣಾಂ ಶತಮರ್ಹತಿ ಕ್ಷಿತದಲ್ಲಿ, ನನ್ನೊಬ್ಬನಿಗೆ ಅಲ್ಲ ಎಲ್ಲರಿಗೂ ಕೂಡ 100 ಮೇರು ಪರ್ವತಗಳು ಬಂಗಾರದ ಮುದ್ದೆಗಳವು, ಅದನ್ನು ದಕ್ಷಿಣೆಯಾಗಿ ಕೊಟ್ಟರೆ ಎಷ್ಟು ಸಂತೋಷ ಪಡಬೇಕು, ಅಷ್ಟು ಸಂತೋಷ ನನಗಾಯಿತು ಅಂತ ವ್ಯಾಸರಾಜರ ಬಗ್ಗೆ ಅದ್ವೈತಿಯೊಬ್ಬರು ಆ ರೀತಿ ಉದ್ಗಾರ ತೆಗೆಯಬೇಕಾದರೆ ವ್ಯಾಸರಾಜನ ಗತ್ಯಂಥದ್ದಾಗಿರಬೇಕು. ಹಾಗೆ ಭಕ್ತರ ಮೇಲೆ ಅವರು ತೋರಿಸಿದ ಅಪಾರ ಕರುಣ ಬಹಳ ಅಪಾರ. ಈ ರೀತಿಯಾಗಿ ವ್ಯಾಸರಾಜರಾಗಿ ನಮ್ಮ ಮುಂದೆ ನಿಂತು ಎಲ್ಲರನ್ನ ಪೂರ್ಣಾನುಗ್ರಹ ಮಾಡಿದ ಪ್ರಹ್ಲಾದರಾಜರೇ ರಾಘವೇಂದ್ರ ಸ್ವಾಮಿಗಳಾಗಿ ಬಂದರು. ಇನ್ನ ವ್ಯಾಸರಾಜರ ಕುರಿತು ತುಂಬಾ ಇದೆ, ರಾಘವೇಂದ್ರ ಸ್ವಾಮಿಗಳ ಕುರಿತು ನಾನು ಇನ್ನ ಹೇಳಲೇ ಇಲ್ಲ, ಅದನ್ನು ನಾಳೆ ನೋಡೋಣ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.